ಆಕ್ರಮಣ ಮಾಡುತ್ತೆ ಅಂತ ಭಗವಂತ ವಿಶ್ಲೇಷಣೆ ಮಾಡಿ ಹೇಳ್ತಾ ಇದ್ದಾನೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಃ ತೇಷು ಉಪಜಾಯತೆ, ಸಂಗಾ ಸಂಜಾಯತೆ ಕಾಮಃ. ಆ ಸಂಘ ಬರ್ತಾ ಬರ್ತಾ ಹೋದಂತೆ ಕಾಮಃ ಅದರಲ್ಲಿ ಆಸಕ್ತಿ ಹುಟ್ಟಕ್ಕೆ ಶುರುವಾಗುತ್ತೆ. ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ. ಕಾಮ ಯಾವಾಗ ಬರುತ್ತೋ ಅದು ಕ್ರೋಧದಲ್ಲಿ ಪರಿವಸನವಾಗುತ್ತೆ, ಕಾಮದಿಂದ ಕ್ರೋಧ ಹುಟ್ಟುತ್ತೆ. ಧ್ಯಾನದಿಂದ ಸಂಘ, ಸಂಘದಿಂದ ಕಾಮ, ಕಾಮದಿಂದ ಕ್ರೋಧ, ಕ್ರೋಧಾತ್ ಭವತಿ ಸಮ್ಮೋಹ, ಕ್ರೋಧದಿಂದ ಸಮ್ಮೋಹ, ಸಮ್ಮೋಹ ಕೃತಿವಿಭ್ರಮ, ಸಮ್ಮೋಹದಿಂದ ಶ್ರುತಿವಿಭ್ರಮ, ಪ್ರತಿಭ್ರಂಶಾತ್ ಬುದ್ಧಿನಾಶ, ಪ್ರತಿಭ್ರಂಶದಿಂದ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತಿ, ಬುದ್ಧಿನಾಶಾತ್ ವಿನಶ್ಯತಿ. ಬುದ್ಧಿನಾಶ ಅಂದ್ರೆ ಸರ್ವನಾಶ ಅಂತ ಅರ್ಥ. ಹೀಗೆ ಸ್ಟೆಪ್ಗಳಲ್ಲಿ ಭಗವಂತ ಹೇಳ್ತಾ ಬರ್ತಾರೆ. ಇದು ನಮಗೆ ಅರ್ಥವಾದರೆ ನಾವು ಹೇಗೆ ಕೆಡುತ್ತೇವೆ, ವಿಷಯಗಳ ಸಂಪರ್ಕದಿಂದ ಹೇಗೆ ಕೆಡುತ್ತೇವೆ ಎಂದು ನಮಗೆ ತಿಳಿಯುತ್ತೆ. ಅದರ ಅರ್ಥ ತುಂಬಾ ಉಂಟು. ಜಾಯತೋ ವಿಷಯಾನ್ ಪುಂಸಃ ಸಂಘಸ್ತೇಷು ಉಪಜಾಯತೆ, ಸಂಘಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ. ಸಂಘದಿಂದಾಗಿ ಅವನಿಗೆ ಕಾಮ ಬರಲಕ್ಕೆ ಆರಂಭವಾಯಿತು. ಕಾಮಾತ್ ಕ್ರೋಧೋಭಿಜಾಯತೆ, ಕಾಮದಿಂದ ಕ್ರೋಧ ಹುಟ್ಟುತ್ತೆ. ನಮಗೆ ಅರ್ಥ ಆಗೋದು ಕಷ್ಟ ಇದೆ, ಕಾಮದಿಂದ ಕ್ರೋಧ ಹೇಗೆ ಹುಟ್ಟುತ್ತೆ ನಮ್ಮ ಪ್ರಶ್ನೆ. ಅದಕ್ಕೆ ಆಚಾರ್ಯ ಬರೀತಾರೆ, ಒಂದು ವಸ್ತು ಬೇಕು ಅನಿಸುತ್ತೆ, ಸಿಟ್ಟು ಬರುತ್ತೆ ಅಂತಾರೆ. ಸಿಟ್ಟು ಹೇಗೆ ಬರುತ್ತೆ? ವಸ್ತು ಬೇಕು ಅಂತ ಅನಿಸುತ್ತೆ, ಅದು ಸಿಗದೇ ಹೋದಾಗ ಸಿಟ್ಟು ಬರುತ್ತೆ ಅಂತಾರೆ. ಅದು ಬಂದ್ರೆ ಅಲ್ಲ, ಸಿಕ್ಕದೆ ಹೋದಾಗ ಕ್ರೋಧೋಭಿಜಾಯತೆ. ಸಿಕ್ಕದೆ ಹೋದ ಹೇಗಾಗತ್ತೆ? ಸಿಕ್ಕಿಬಿಟ್ರೆ ಸಿಗೋ ಚಾನ್ಸಸ್ ಕಡಿಮೆ ಅಂತಾನೆ ಆ ಮಾತು ಉಪಯೋಗಿಸಿತ್ತು. ಅನ್ಕೊಂಡು ಕೂಡ ಸಿಗೋದಾಗಿರ ಗತಿ ಏನಾಗ್ತಿತ್ತು ಮನುಷ್ಯನಿಗೆ? ನಾವು ಅನ್ಕೊಂಡಿದ್ರೆ ಕೋಟಲ್ಲಿ ಒಂದು ಸಿಗೋದು ಭಾರಿ ಕಷ್ಟ. ಆದ್ರಿಂದ ನಮಗೆ ಸಾಮಾನ್ಯವಾಗಿ ನಿರಾಸೆಯ ಕಾಮ ಏನ್ ಮಾಡಬೇಕು ಗೊತ್ತಾ? ಕ್ರೋಧದಲ್ಲಿ ಪರಿವಸಾನವಾಗುತ್ತೆ ಅಂತ ಹೇಳಿದ್ದಾರೆ. ಕಾಮ ಫುಲ್ಫಿಲ್ ಆಗದೆ ಹೋದರೆ ಅದು ಕ್ರೋಧದಲ್ಲಿ ಪರಿವಸಾನವಾಗುತ್ತೆ. ಸ್ವಲ್ಪ ಯೋಚನೆ ಮಾಡ್ತಾ ಹೋದ ನಮಗೆ ತಿಳಿಯುತ್ತೆ. ಯಾರು ಏನೋ ಬಯಸಿದ್ದ, ಚಿಕ್ಕ ಮಗು ನೋಡಿಬೇಕಾದ್ರೆ ಒಂದು ಯಾವುದೋ ಬಿಸ್ಕತ್ ಕೊಟ್ಟಿರ್ತಾನೆ, ಅವನು ತೋಳಕ್ಕೆ ಅಂತ ಹೋಗ್ತಾನೆ. ಇವಾಗ ಇವ್ರು ಕಷ್ಟ ಅಂತ ತಗೊಂಡ್ಬಿಡ್ತಾನೆ, ತನ ಸಿಗ್ಲಿಲ್ಲ ಬಿಸ್ಕತ್, ಏನು ಬೇಕಿತ್ತು ಸಿಗ್ಲಿಲ್ಲ, ಅವನು ತಗೊಂಡ್ಬಿಟ್ಟ, ಅವ್ನು ಹೊಡಿಲಕ್ಕೆ ಹೋಗ್ತಾನೆ. ಯಾಕೆ? ಕ್ರೋಧೋಭಿಜಾಯತೆ, ಅವನ ಸಿಟ್ಟು ಬಂತವನು. ನಾನ್ ತಗೋಬೇಕಾದ ವಸ್ತು ನೀನ್ ತಗೊಂಡ್ಬಿಟ್ಟಿಯಲ್ಲ ಅಂತ ಅವ್ನು ಹೇಳಕ್ ಹೋಗ್ತಾನೆ. ದುರ್ಯೋಧನ ಆಗುತ್ತಾನೆ ಮಾಡಿದ್ದೀಗ, ಪಾಂಡವರು ಗೆದ್ದು ಬಿಟ್ರಲ್ಲ, ರಾಷ್ಟ್ರಯಾಗ ಮಾಡಿಬಿಟ್ರಲ್ಲ, ಅಂಥ ಕೋಪ ಬರುತ್ತ ಅವನಿಗೆ. ಓ, ಏನ್ ಮಾಡ್ಲಿಂತ ಕಿರಿಚಾಡಿ ಬಿಡ್ತಾನ ಸಮಯದೊಳಗೆ. ಅಂದ್ರೆ ಬಯಸಿದ ಪದಾರ್ಥ ಸಿಕ್ಕದೆ ಹೋದಾಗ ಆ ಬಯಕೆಯೆಲ್ಲ ಕ್ರೋಧವಾಗಿ ಬದಲಾಗುತ್ತೆ, ಬಯಕೆಯೆಲ್ಲ ಕ್ರೋಧವಾಗಿ ಬದಲಾಗುತ್ತೆ. ಕ್ರೋಧಾದ್ ಭವತಿ ಸಮ್ಮೋಹ, ಯಾವಾಗ ಕ್ರೋಧ ಬರುತ್ತೋ ಅದು ಸಮ್ಮೋಹವಾಗುತ್ತೆ ಅಂತ ಹೇಳಿದ್ದಾರೆ. ಕ್ರೋಧಾದ್ ಭವತಿ ಸಮ್ಮೋಹ, ಕ್ರೋಧದಿಂದ ಸಮ್ಮೋಹ ಹುಟ್ಟುತ್ತೆ. ಈ ಕ್ರೋಧದಿಂದ ಸಮ್ಮೋಹ ಹುಟ್ಟೋದು ಹೇಗೆ? ಸಮ್ಮೋಹ ಶಬ್ದಕ್ಕೆ ಅರ್ಥ ಏನು ಈ ಮಧ್ಯೆ? ತುಂಬಾ ಜನ ಗಮನಿಸಬೇಕಿಲ್ಲ, ಒಂದೊಂದು ಪದಗಳು ಕೂಡ ಅವು ಶಾಸ್ತ್ರೀಯ ಪಾರಿಭಾಷಿಕ ಪದಗಳು, ಟೆಕ್ನಿಕಲ್ ಟರ್ಮ್ಸ್ ಅವೆಲ್ಲ ಕೂಡ. ಅವಕ್ಕೆ ಅದೇ ಅರ್ಥ ಮಾಡ್ಕೊಂಡ ಮಾತ್ರ ನಮಗೆ ತಿಳಿಯೋದು. ಕಾಮನ್ ಸೆನ್ಸ್ ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗೋದಿಲ್ಲ. ಇಂಜಿನಿಯರಿಂಗ್ ಪುಸ್ತಕನ ಕಾಮನ್ ಸೆನ್ಸ್ ಇಂದ ಓದಿದ್ರೆ ಅರ್ಥ ಆಗೋದಿಲ್ಲ, ಟೆಕ್ನಿಕಲ್ ಟರ್ಮ್ಸ್ ಗೊತ್ತಿರಬೇಕು. ಮೆಡಿಕಲ್ ಪುಸ್ತಕನ ಕಾಮನ್ ಸೆನ್ಸ್ ಇಂದ ಓದಿದ್ರೆ ತಿಳಿಯೋದಿಲ್ಲ, ಮೆಡಿಕಲ್ ಟರ್ಮ್ಸ್ ಅಲ್ಲೇ ಓದಬೇಕಾದ. ಇವತ್ತು ಭಗವದ್ಗೀತೆಯ ಪದಗಳು ಹಾಗೆ. ಸಮ್ಮೋಹ ಅಂದ್ರೆ ಏನು? ಆಚಾರ್ಯ ಹೇಳ್ತಾರೆ, ಸಮ್ಮೋಹ ಅಕಾರ್ಯೇಚ್ಛ ಅಂತ. ಸಮ್ಮೋಹ ಅಕಾರ್ಯೇಚ್ಛ, ಮಾಡಬಾರದನ್ನ ಮಾಡೋ ಬೈಕೆ ಬರುತ್ತೆ ಅಂತ ಅರ್ಥ. ಈ ಬೈಕೆ ಹೋಯ್ತು, ಮಾಡಬಾರದನ್ನ ಮಾಡತಕ್ಕಂತ ಬೈಕೆ ಬಂತು. ಮಾಡಬಾರದ ಬೈಕೆ ಅಂತ ಅರ್ಥ ಮಾಡಿದ್ರೆ ಎಲ್ಲಿಂದ ಮಾಡಿದ್ದೀರಿ ನೀವೀಗ? ವಿಜ್ಞಾನಿ ತುಂಬಾ ಜನ ಮಾಡಲಿಲ್ಲ, ಬರೋ ಸುಮ್ಮನೆ ಬರದವರೇ ಜಾಸ್ತಿ. ಆಚಾರ್ಯ ಹೇಳ್ತಾರೆ, ಸಮ್ಮೋಹ ಅಂದ್ರೆ ಅಕಾರ್ಯೇಚ್ಛ. ಇದಕ್ಕೆ ಅರ್ಥ ಹೇಗೆ ಮಾಡಬೇಕು, ಎಲ್ಲಿಂದ ಮಾಡಬೇಕು? ಆಚಾರ್ಯರು ಪ್ರತಿಯೊಂದಕ್ಕೆ ಆಧಾರ ಕೊಡ್ತಾರೆ ಅನ್ನೋದು ಅವರ ಗ್ರಂಥದ ವೈಶಿಷ್ಟ್ಯ. ಪ್ರತಿಯೊಂದಕ್ಕೆ ಆಧಾರ ಕೊಟ್ಟು ಬರೀತಾರೆ. ಈ ಸಮ್ಮೋಹ ಶಬ್ದಕ್ಕೆ ಅಕಾರ್ಯೇಚ್ಛ ಎಂಬ ಅರ್ಥ ನಾ ಮಾಡೋದಲ್ಲ, ಭಗವದ್ಗೀತೆಗೆ ಸಂಬಂಧಪಟ್ಟಂತ ಗ್ರಂಥದಲ್ಲಿ ಆ ಮಾತು ಬಂದಿದೆ. ಇದು ಭಗವದ್ಗೀತೆ, ಇನ್ನೊಂದು ಗೀತೆ ಇದೆ. ಅದೇ ಭಗವಂತ ಅದೇ ಅರ್ಜುನ ಹೇಳಿದ ಗೀತೆ ಇನ್ನೊಂದಿದೆ. ಇದು ಭಗವದ್ಗೀತೆ, ಅದು ಅನುಗೀತ ಅಂತ ಅದಕ್ಕೆ ಹೆಸರು. ಅಶ್ವಮೇಧ ಪರ್ವದೊಳಗೆ ಅನುಗೀತ ಕೃಷ್ಣ ನನಗೆ ಹೇಳಿದ ಸ್ವಲ್ಪ ಮರ್ತ ಹೋಗ್ಬಿಟ್ಟಿದೆ, ಆಗ ಇನ್ನೊಮ್ಮೆ ಹೇಳು ಅಂತ ಅರ್ಜುನ ಕೇಳುತ್ತಾನೆ. ಆಗ ಕೃಷ್ಣ ಹೇಳ್ತಾನೆ ಅನುಗೀತ ಅಂತ ಹೆಸರು. ಅಲ್ಲಿ ಅರ್ಥ ಹೇಳಿದ್ದಾನೆ ಈ ಮಾತನ್ನ, ಮೋಹ ಸಂಗೀತಂ ಅಧರ್ಮ ಲಕ್ಷಣಂಚೈವ ಇತಿ ಉಪಗೀತ ಸೂತ. ಆಚಾರ ಕೋಟ್ ಮಾಡ್ತಾನೆ, ಅನುಗೀತ ಅಂದ್ರೆ ಒಂದು, ಉಪಗೀತ ಅಂದ್ರೆ ಒಂದು. ಕೃಷ್ಣ ತಾನೇ ಅರ್ಥ ಹೇಳಿದ್ದಾನೆ, ಅಧರ್ಮ ಲಕ್ಷಣಂ ಅಂದ್ರೆ ಅಧರ್ಮ ಕಾಮಿತ ಅಂತ. ಯಾವ ಅಧರ್ಮ ಅಂದ್ರೆ ಅಕಾರ್ಯ ಅಂದ್ರೆ ಒಂದು, ಅಕಾರ್ಯ ಅಂದ್ರೆ ಯಾವುದನ್ನ ಮಾಡಬಾರದು ಅಂತಿದೆಯೋ ಅದನ್ನು ಮಾಡಲಿಕ್ಕೆ ಅಂತ ಹೋಗ್ತಾನಾಗ. ಮಾಡಬಾರದನ್ನ ಮಾಡೋದಕ್ಕೆ ಈ ಕೋಪ ಕಾರಣವಾಯಿತು. ಅದಕ್ಕೇನ್ ಮಾಡ್ತಾನೆ ಮಾಡಬಾರದ್ದನ್ನ ಅಂತ ಕೇಳಿದ್ರೆ ಮಹಾಭಾರತರು ಮತ್ತೊಂದು ಕಡೆ ಹೇಳ್ತಾರೆ, ಕ್ರೋಧ ಎಂಥ ಮಾಡಬಾರದ ಕೆಲಸವನ್ನ ಮಾಡಿಸುತ್ತೆ ಅಂದ್ರೆ, ಕ್ರುದ್ಧೋ ಹನ್ಯಾತ್ ಗುರು ಉನ್ನತಿ, ಗುರು ಹಿರಿಯರನ್ನೇ ಕೊಂದು ಹಾಕಿ ಬಿಡ್ತಾನೆ ಅಂತ ಹೇಳಿದ್ದಾರೆ. ಅವನಿಗೆ ಏನು ಮಹಿಮೆಯ ಮಹಿಮೆ ಎತ್ತರ ಇರೋದಿಲ್ಲಾಗ ಕೃದ್ಧೋಹನ್ಯಾತ್ ಗುರು ಉನತಿ. ಚಿಕ್ಕ ಮಕ್ಕಳಲ್ಲಿ ನಾವು ಕಾಣುತ್ತೇವೆ, ತಾಯಿ ಬೇಕಾದ್ದನ್ನು ಕೊಡೋದಿಲ್ಲ, ಈ ಮಗುವಿಗೆ ಏನು ಹಾಲು ಬೇಕಿಲ್ಲ, ಆ ತಿಕ್ಟೊಂತಿ ಬೇಕು ಇದಕ್ಕೆ, ಪಾಪ ತಿಕ್ತಂತೇನೋ ಬ್ಲೇಡೋ ಚಾಕುನೋ ಬೇಕು, ತಾಯಿ ಕೊಡೋದಿಲ್ಲ, ಮೇಲೆ ಎತ್ತಿಟ್ಟು ಬಿಡ್ತಾರೆ. ಮಗು ಏನ್ ಮಾಡುತ್ತೆ ಗೊತ್ತಾ, ತಾಯಿನ ಕಾಲ್ ಕಾಲು ಹೊಡೆಯುತ್ತೆ, ಇದು ಆಶ್ಚರ್ಯ. ತಾಯಿನ ಕಾಲ್ ಕಾಲು ಹೊಡೆಯುತ್ತೆ, ಮಾತೃದೇವ ಭವ ಇಲ್ಲ ಇಲ್ಲಾಗ ಕಾಲಿ ಹೊಡೆಯುತ್ತೆ. ಯಾಕಂತೆ ಅಕಾರ್ಯ ಇಚ್ಛ ಸಮೋಹ ಈ ಪದ ಅರ್ಥ ಮಾಡಿಕೊಂಡ್ರೆ ಚಿಕ್ಕ ಮಕ್ಕಳಿದ್ದಾಗ ಕಾಲಿ ಹೊಡಿತಾರೆ, ತಾಯಿ ಏನ್ ಮಾಡ್ತಾರೆ ಗೊತ್ತಾ, ಒದ್ರು ಪರವಾಗಿಲ್ಲ ಅಂತ ಅವನು ಕೊಡೋದಿಲ್ಲ, ಪರೀಕ್ಷೆ ಕುಸಂದು ಕೊಡೋದಿಲ್ಲ, ಇನ್ನೊಂದು ಎಡೆ ಕೊಟ್ಕೊಂಡು ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಅವ್ರು ಒದ್ರು ತಾನು ಹೋಗೋದಿಲ್ಲ. ಮತ್ತೆ ಮಗುನ ಗತಿ ಗೋವಿಂದ ಗೊತ್ತು ಬಿಟ್ರೆ ಅದ ಒದ್ದಾಗ ಇವರು ತಾಯಿ ಒದ್ರೆ ಹೋಯ್ತು ಅಲ್ಲೇ ಮಗು ಬದೇದಿಲ್ಲ, ಮೈ ಸಮಾಧಾನ ಮಾಡ್ತಾ ಮಾಡ್ತಾ ಇರ್ತಾರೆ. ಆ ತಿಳುವಳಿಕೆ ಇಲ್ಲ, ಸಮಾಧಾನ ಮಾಡ್ತಾರೆ. ಯಾಕೆ ತಿಳುವಳಿಕೆ ಇಲ್ಲ ಪಾಪ ಅದಕ್ಕೆ, ನಾನು ಯಾತಕ್ಕೆ ಎತ್ತಿದ್ದೆ ಗೊತ್ತಾಗಿಲ್ಲ ಅದಕ್ಕೆ, ಅದಕ್ಕೆ ಹಾಗೆ ಮಾಡ್ತಾ ಇದ್ದೀನಿ ತಡ್ಕೊಂಡು ಬಿಡ್ತಾರೆ. ಆದ್ರೆ ಮಗುಗೆ ಅರ್ಥ ಆಗಿಲ್ಲ, ಅದು ಒಂದು ಇದೇ ತಪ್ಪು ಯಾವಾಗ ಮಾಡ್ತಾನೆ ಗೊತ್ತಾ, ಅವನು ದೊಡ್ಡನಾದಾಗ ಹಾಗೆ ಮಾಡ್ತಾನೆ ಮತ್ತೆ ಬಿಡೋದಿಲ್ಲ. ಇಲ್ಲಿ ಕಾಲಿ ಬೆದಿರ್ತಾರೆ, ಅಲ್ಲಿ ಬಾಯಿ ಒರಿತಾರೆ ಅಷ್ಟೇ, ಬಾಯಿ ಬಂದಾಗ ಬೈತಾನೆ. ಸಿಕ್ಕಾಗುತ್ತೆ ತಂದೆ ತಾಯಿಗಳಿಗೆ ಆಗತಕ್ಕಂಥ ಭಾರಿ ದೊಡ್ಡ ನೋವು ಅಂದ್ರೆ ಮಕ್ಕಳು ತೋರಿಸ್ತಕ್ಕಂಥ ಅನಾದರ, ಅದರಲ್ಲೂ ಕೂಡ ಕೆಟ್ಟ ಕೆಟ್ಟ ಮಾತುಗಳನ್ನು ಬೈಯೋದು, ಅದು ಸಹಿಸ್ಕೊಳ್ಳೋದಕ್ಕಾಗೋದೇ ಇಲ್ಲ. ಹನು ಹಿಂಸಾಗತ್ಯೋಹೋ, ಹನ್ಯಾಕಂದ್ರೆ ಹಿಂಸೆ ಮಾಡ್ತಾನೆ, ಮಾತಿನೇ ಒದ್ದು ಬಿಡ್ತಾನೆ ಅಂತ, ಅದನ್ನು ತಡ್ಕೊಳ್ಳಕ್ಕೆ ಯಾರಿಗಾಗತ್ತೆ? ಅದರಿಂದ ಆಚೆ ಮಹಾಭಾರತದ ಶ್ಲೋಕ ಅದು ಒಂದು, ಗುರುಗಳಿಲ್ಲ ಹಿರಿಯರಿಲ್ಲ ಏನೂ ಇಲ್ಲ, ತಾನೇ ಭಾರಿ ದೊಡ್ಡವನು ಅಂತ ಕಲ್ಪನೆ ಬಂದ ವ್ಯಕ್ತಿಗೆ ಕೋಪ ಬಂದಾಗ ಮೈ ಮೇಲೆ ಎಚ್ಚರವೇ ಇರೋದಿಲ್ಲ, ತಾನು ಕೆಟ್ಟ ಕೆಲಸವನ್ನು ಮಾಡ್ತಾ ಸಮೂಹ ಸಮೂಹಕ್ಕೊಳಗಾಗ್ತಾನೆ. ಕ್ರೋಧ ಭವತಿ ಸಮೋಹ, ಮೋಹ ಸಮೋಹ. ಈ ಮಾತನ್ನ ಅರ್ಥ ಮಾಡ್ಕೊಳ್ಳಿ, ಅರ್ಜುನಿ ಬಂದಿರೋದು ಏನು ಗೊತ್ತೇನೀಗ, ಅಂತ ಮೋಹನೆ ಅರ್ಜುನಿ ಬಂದಿರೋದಿ, ಅರ್ಜುನಿ ಬಂದಿರತಕ್ಕಂಥದ್ದು ಅದೇ ಮೋಹನೆ. ಮೋಹ ಬಂದಾಗ ಏನಾಗುತ್ತೆ, ಮಾಡಬಾರ್ದನ್ ಮಾಡ್ತಾನೆ ಅರ್ಜುನ್. ಏನ್ ಮಾಡ್ತಾನೆ ಈಗ, ಮಾಡಬೇಕಾದ ಯುದ್ಧವನ್ನು ಮಾಡೋದಿಲ್ಲ ಅಂತ ಹೇಳ್ತಾನೆ. ಸರಿಯಾಗಿ ಅದೇ ನಡೀತಿ, ಕೃಷ್ಣ ಯುದ್ಧ ಮಾಡೋದ, ಅಯ್ಯೋ ಅಹೋಗತ ಮಹತ್ಪಾಪಂ ಕರ್ತುಂ ವ್ಯವಸ್ಥಿತಾ ವಯಂ ಯದ್ರಾಜ್ಯ ಸುಖ ಲೋಭೇನ ಹಂತುಂ ಸ್ವಜನ ಮುದ್ಯತಾಹ. ಈ ಮಾತಿನಲ್ಲಿ ಅರ್ಜುನ ಸ್ಪಷ್ಟವಾಗಿ ಮಾಡಲೇಬೇಕಾದ ಯುದ್ಧವನ್ನು ಮಾಡೋದೇ ಇಲ್ಲ ಅಂತ ಹೇಳ್ತಾನಲ್ಲ, ಇದಕ್ಕೆ ಸಮೋಹ ಅಂತ ಕರೆದಿ. ಅರ್ಜುನ ಒಪ್ಕೋತಾನೆ. ಗೀತೆ ಕೇಳಿದ್ದಕ್ಕೆ ಏನಾಯ್ತು ಅಂದ್ರೆ ಅರ್ಜುನ ಹೇಳ್ತಾನೆ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತತ್ಪ್ರಸಾದಾನ್ ಮಯಾಚ್ಯುತ, ನನಗೆ ಕವಿದ ಮೋಹ ಹೋಗಿಬಿಡ್ತು ಅಂತ ಹೇಳ್ತಾನೆ. ಅಂದ್ರೆ ಅರ್ಜುನಿಗೆ ಏನು ಬಂದಿತ್ತು ಅಂತ ಹೇಳೋದಕ್ಕೆ ಇವರ ಮಾತು ಸ್ಪಷ್ಟ ಆಧಾರ ಇತ್ತು. ನಷ್ಟೋ ಮೋಹ, ಈ ಮೋಹ ಅನ್ನೋ ಪದ ಅಲ್ಲಿ ಮೋಹ ಅನ್ನೋ ಪದ ಎಲ್ಲವನ್ನು ಸೇರಿಸಬೇಕು. ಈ ರೀತಿ ಸೇರಿಸಿಬಿರುವ ವೈಶಿಷ್ಟ್ಯ ಮಧ್ವಾಚಾರ್ಯರ ಅಸಾಧಾರಣವಾದ ವೈಶಿಷ್ಟ್ಯ. ಇಡೀ ಭಗವದ್ಗೀತೆಯನ್ನು ಓದಿದಾಗ ಇದಕ್ಕೆ ಈ ಅರ್ಥ ಅಂತ ಅವರು ಬರೀತಾರಲ್ಲ, ಸಮಸ್ಯೆ ಬರೋದೇ ಇಲ್ಲ, ಯಾಕೆ ಗೊತ್ತಾ, ಅಲ್ಲೇ ಪದಗಳನ್ನು ಉಪಯೋಗಿಸ್ತಾರೆ ಆಚಾರ್ಯ. ಇಂಟರ್ನಲ್ ಎವಿಡೆನ್ಸು ಕೊಡ್ತಾರೆ, ಎಕ್ಸ್ಟರ್ನಲ್ ಎವಿಡೆನ್ಸು ಕೊಡ್ತಾರೆ, ಪೂರ್ತಿ ಗಟ್ಟಿಮುಟ್ಟಾಗಿ ಭಗವದ್ಗೀತೆ ಅರ್ಥವನ್ನು ನಮಗೆ ತದ್ದಿಸ್ತಾರೆ. ಆ ದೃಷ್ಟಿಯಲ್ಲಿ ಅವ್ರಿಗೆ ಅಂತ ಹೊರಟಿದ್ದೆ ಅದಕ್ಕೆ ಗೀತಾರ್ಥಂ ವಕ್ಷಾದು ಲೇಷತಃ, ಗೀತಾರ್ಥವನ್ನೇ ಹೇಳ್ತೇನೆ ಅಂತ ಹೊರತು ಗೀತೆಯಲ್ಲಿ ಬಂದಿರೋ ಪದಗಳಿಂದನೇ ಗೀತೆ ಅರ್ಥವನ್ನು ಬಿಡಿಸ್ತೇನೆ ಅಂತ ಹೇಳಿ ನಮ್ಮನ್ನು ತಿಳಿಸ್ತಾ ಇದ್ದಾರೆ. ಸಮೋಹ ಸ್ಮೃತಿ ವಿಭ್ರಮ, ಸಮೋಹ ಬಂತು, ಮಾಡಬಾರದ ಕೆಲಸವನ್ನು ಮಾಡಬೇಕು ಅಂತ ಅನಿಸಿಬಿಡ್ತು. ಅದರಿಂದ ಏನಾಗುತ್ತೆ ಅಂದ್ರೆ ಸ್ಮೃತಿ ವಿಭ್ರಮ, ಸ್ಮೃತಿ ನಾಶವಾಗಿ ಹೋಗುತ್ತೆ, ಸ್ಮೃತಿ ನಾಶವಾಗುತ್ತೆ ಅಂತ ಅರ್ಥ. ಸ್ಮೃತಿ ನಾಶವಾಗುತ್ತೆ ಅಂದ್ರೆ ಏನು, ಸ್ಮೃತಿ ಅಂದ್ರೆ ನೀವು ಮಾಡಬಾರದ ಮಾಡ್ಲಿಕ್ಕೆ ಅಂತ ಹೊರಟನಲ್ಲ, ತಂದೆಯನ್ನ ಬೈಲಿಕ್ಕೆ ಅಂತ ಹೊರಟ, ತಾಯಿನ ಬೈಲಿಕ್ಕೆ ಅಂತ ಹೊರಟ, ಕಷ್ಟ ಒಂದು ಸ್ಮೃತಿ ಬರಬೇಕಾಗಿತ್ತು ಅವನಿಗೆ, ಸ್ಮೃತಿ ಬರಬೇಕಾಗಿತ್ತು. ಮಾತೃದೇವೋ ಭವ ಪಿತೃದೇವೋ ಭವ, ಅವ್ರು ತುಂಬಾ ಜನ ಬೇಜಾರು ಮಾಡಿದ್ದಾರೆ, ಆದ್ರೆ ಶಾಸ್ತ್ರ ಹೇಳುತ್ತೆ ಹಾಗೆಲ್ಲ ಮಾಡಬಾರದು ಅಂತ ಹೇಳುತ್ತಾ ಇದೆ, ಮರ್ತು ಬಿಡ್ತಾನವನು, ಅದಕ್ಕೆ ಸ್ಮೃತಿ ವಿಭ್ರಮ ಅಂತ. ಪಿತೃದೇವೋ ಭವ ಅನ್ನೋ ಜ್ಞಾಪಕ ಇಲ್ಲ, ಮಾತೃದೇವೋ ಅನ್ನೋ ಜ್ಞಾಪಕ ಇಲ್ಲ, ಆಫೀಸ್ ತನ್ನ ಹಾಗಾಗೋದಿಲ್ಲ, ಹೈಯರ ಕಾಟಿ ಬಾಯಿ ಬಂದ ಬೈತಾನೆ, ತಿಳಿ ಬೈಲಕ್ಕೆ ಹೋಗೋದಿಲ್ಲ, ಗೊತ್ತು ಸಸ್ಪೆಂಡ್ ಡಿಸ್ಮಿಸ್ ಮಾಡ್ತಾರಂತ ಗೊತ್ತು ಅವನಿಗೆ. ಇನ್ನು ಗೊತ್ತಿಲ್ಲ, ತಾಯಿ ಮುದುಕಿ ಹೋಗ್ಬಿಡ್ತಾನೆ ನೋಡ್ಕೊಂಡ್ಬಿಡ್ತಾನೆ ಪಾಪ, ತಾಯಿ ಮುದುಕಿ ಹೋಗ್ತಾಳೆ, ಒಳಗಿರ ಭಗವಂತ ಪೆಟ್ಟು ಹಾಕಿ ಹಾಕ್ತಾನೆ ಬಿಡೋದಿಲ್ಲ. ಅದಕ್ಕೆ ತಾಯಿಯೊಳಗೆ ಭಗವಂತ ಇದ್ದಾನೆ ಅಂತ ಹೇಳಿ, ತಂದೆಯೊಳಗೆ ಭಗವಂತ ಇದ್ದಾನೆ. ಈ ವಿವೇಚನೆಯನ್ನು ಅವನು ಶಾಸ್ತ್ರ ಕೊಡದವರ ಗತಿಯನ್ನಾಗ್ತಿತ್ತು. ವ್ಯಕ್ತಿ ಎಷ್ಟೋ ಸರ್ ತಾಸರ ಹೇಗಿರ್ತಾನೆ ಗೊತ್ತಾ, ಸಣಕಲ ಮರತೇ ತರ ಇರ್ತಾನೆ, ಗಲಾಟಿ ಮಾಡಿದ ಕ್ಲರ್ಕ್ ಒಳ್ಳೆ ಗುಂಡ ಇದ್ದಾಗಿರ್ತಾನೆ, ಯಾಕೆ ಹೆದರ್ತಾನೆ ಗೊತ್ತಾ, ಆ ವ್ಯಕ್ತಿತ್ವಕ್ಕಲ್ಲ ಅವನು ಪವರ್ ಇದೆಯಲ್ಲ ಅದಕ್ಕೆ ಹೆದರ್ತಾನೆ. ಅವನ ಆ ಸುಪೇರಿಯರ್ ಆತ ಆಫೀಸ್ ತರದವನು, ತಾಯಿ ನರತೇತ್ಲ ಇರಬಹುದು, ಮುದುಕಿ ಇರಬಹುದು, ಒಳಗೆ ಪವರ್ ಯಾವ್ದಿದೆಯಲ್ಲ, ತಾಯಿಯನ್ನ ಪೋಸ್ಟ್ ಇದೆಯಲ್ಲ ಅಲ್ಲಿ ಭಗವಂತ ಕೂತಿದ್ದಾನೆ ಅಂತ ಹೇಳ್ತಾನೆ. ತಂದೆಯನ್ನ ಪೋಸ್ಟಲ್ಲಿ ಭಗವಂತ ಕೂತಿದ್ದಾನೆ. ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃ ಗತಿ, ಅದನ್ನು ಮರ್ತು ಬಿಡ್ತಾನೆ ಅಂತ ಹೇಳ್ತಾನೆ. ಸಮೋಹ ಸ್ಮೃತಿ ವಿಭ್ರಮ, ನೋಡಿ ಓದಿದವನಿಗೆ ನಮಗೆ ಸ್ಮೃತಿ ವಿಭ್ರಮದ ಪ್ರಶ್ನೆ ಇಲ್ಲ, ಸ್ಮೃತಿ ಇದ್ರೆ ವಿಭ್ರಮ ಆಗಲಿಕ್ಕೆ ಮೊದಲು ನಮ್ ಕೇಸಲ್ಲ ಜ್ಞಾನಿಗಳ ಕೇಸ್ ಇದು ಒಂದು, ನಮ್ ಕೇಸ್ ಇಲ್ಲಿಗೆ ಸ್ಟಾಪ್ ಇದು ಒಂದು, ಮಗು ಹೊರದು ಬಿಡ್ತಾರೆ ಅದೇ ಸ್ಟಾಪ್ ಅದಕ್ಕೆ, ಅದು ಓದಿದವನು ಮಗುವಾಗಿ ಬಿಡ್ತಾನೆ ಅಂತ ಹೇಳ್ತಾರೆ. ಓದಿದವನು ಕೂಡ ಈ ಸಮೂಹ ಬಂದಾಗ ಓದಿದ್ದೆಲ್ಲ ಮರೆತು ಬಿಡ್ತಾನೆ ಅಂತ ಹೇಳಿದ್ದಾರೆ. ಇದು ಡೇಂಜರ್ ಇರೋದು. ಓದಿದ್ನ ಮರೆಸ್ತಕ್ಕಂಥ ಬಹಳ ಕೆಟ್ಟವಾದ ಗುಣ ಯಾವುದು? ಸಮೂಹ. ಅದೆಲ್ಲಿಂದ ಬರುತ್ತೆ? ಕ್ರೋಧದಿಂದ. ಅದು ಬರೋದು ಯಾವಾಗ? ಕಾಮದಿಂದ. ಅದಕ್ಕೇನು ಕಾರಣ? ಸಂಘ. ಅದು ಬರೋದು ಯಾವಾಗ? ಅವುಗಳ ಧ್ಯಾನ ಮಾಡಿದಾಗ. ಅಂದ್ರೆ ಸ್ಮೃತಿ ವಿಭ್ರಮಕ್ಕೂ ಅಲ್ಲಿಗೂ ಲಿಂಕ್ ಸಿಕ್ಕಾಗಾಯ್ತು ನಮಗೆ. ಸಮೂಹ ಸ್ಮೃತಿ ವಿಭ್ರಮ. ಇವತ್ತೆಷ್ಟೋ ಜನ ಆ ಮಾನಕ್ಕೆ ಹೊರಟರು. ನಮ್ಮಲ್ಲೇ ತಗೊಳ್ಳಿ, ಈಗ ಏಕಾಚಿನೇ ತಗೊಳ್ಳಿ. ಏಕಾಚಿ ಮಾಡಬೇಕು ಅಂತ ಶುರು ಮಾಡಿದ ಪಾಪ. ಯಾವನೋ ಬೆಳ್ಳುಳ್ಳಿ ಈರುಳ್ಳಿ ಬೋಂಡ ತಿಳ್ಕೊಂಡು ಕುತ್ಕೊಂಡ ಪಕ್ಕದೊಳಗೆ ನೋಡ್ದ 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 ಅವನು ಹೊಟ್ಟೆಗೆ ಶುರು ಆಗಿಬಿಡ್ತು. ಅವನಿಂತ ನಾನೇ ತಿನ್ನಬಾರು. ಸಂಘಸ್ತೇಷು ಉಪಜಾಯತೆ ಕಾಮ ನೋಡಿದ ತಕ್ಕನಿಗೆ ಗಮನಿಸ್ತು. ಅನಿಸಿದ ಏನಾಯ್ತು? ಸಂಘ ಸಂಜಾಯತೆ ಕಾಮ. ಓ, ತಿನ್ನಬೇಕು ಅಂತ ಶುರುವಾಯ್ತು. ಅಕಸ್ಮಾತ್ ಅವರೇ ಒಂದೇ ಕೊಡೋದಿಲ್ಲ ಅಂತ ಹೇಳ್ತಾರಲ್ಲ, ಕ್ರೋಧೋ ಬೀಜಾಯತೆ, ಹೊಡೆದೇ ಬಿಡ್ತಾನೆ, ಬಿಡೋದಿಲ್ಲ ಅವನು. ಆ ಎರಡು ಬರ್ತೋಗುತ್ತೆ, ತಿನ್ನಬಾರದು ಬರ್ತೋಗುತ್ತೆ, ಹೊಡಿಬಾರದು ಬರ್ತೋಗುತ್ತೆ ಅವನಿಗೆ. ಸಮೂಹ ಸ್ಮೃತಿ ವಿಭ್ರಮ. ಸ್ಮೃತಿಭ್ರಂಶಾತ್ ಬುದ್ಧಿ ನಾಶ. ಯಾವಾಗ ಸ್ಮೃತಿ ಹೋಯಿತೋ ಆಗ ಬುದ್ಧಿ ನಾಶ. ಬುದ್ಧಿನಾಶ ಅಂತ ಆಚಾರ ಅರ್ಥ ಬರೀತಾರೆ. ಯಾವ ಬುದ್ಧಿ ನಾಶವಾಗುತ್ತೆ? ಇದು ಮಾಡಬಾರದು ಅಂತಕ್ಕಂತಹ ಅಕಾರ್ಯಚ್ಛ ಬಂದಿತ್ತಲ್ಲ, ಅದು ಈಗ ಮಾಡಬಾರದು ಎಂಬ ಜ್ಞಾನ ಹೊರಟೋಗಿಬಿಟ್ಟು ಮಾಡಬಹುದು ಅಂತ ತಿಳ್ಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾನೆ. ಪರವಾಗಿಲ್ಲ, ತಾಯಿ ಪೂಜ್ಯಳು ಹೌದು, ಅದು ಮರ್ತೋಯ್ತು. ಆದ್ರಿಂದ ಅವಳನ್ನ ನಾವು ಬೈಬಹುದು ಅಂತ ತೀರ್ಮಾನಕ್ಕೆ ಬಂದೇ ಬಿಡ್ತಾನೆ. ಆ ಸಮಯದೊಳಗೆ ಬೈಬಹುದು ಅಂತ ತೀರ್ಮಾನ ಮಾಡ್ತಾನೆ. ಬೈಯೋ ಕಾಲ ಅಲ್ಲ ಇವತ್ತು. ಅನೇಕರು ಯಾರೋ ಹೇಳಿದ್ರು, ಆಶ್ಚರ್ಯವಾಯ್ತು ನನಗೆ. ಮಕ್ಕಳು ತಂದೆ ತಾಯಿ ಮಾತನ್ನ ಕೇಳೋದಿಲ್ಲ ಅಂತ ನಾವು ಕೇಳೋ ಅಭ್ಯಾಸ ಇದೆ, ಅದನ್ನ ಅಭ್ಯಾಸ ತುಂಬಾ ಜನಕ್ಕೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಆದ್ರೆ ಒಬ್ರು ಹೇಳಿದ್ರೆ ಆಶ್ಚರ್ಯವಾಯ್ತು, ನಮ್ಮ ಮಕ್ಕಳ ಮನೆ ಹೊಡೀತಾರೆ ಅಂತ ಹೇಳ್ತಾರೆ. ಏನ್ ಆಶ್ಚರ್ಯ, ನಿಜವಾಗ್ಲೂ ನಂಬಲಿಕ್ಕಾಗೋದಿಲ್ಲ. ಆದ್ರೆ ಎಷ್ಟು ಕಾಲ ಯಾರು ಇವನಿಗೆ ದೇಹ ಕೊಟ್ಟಿದ್ದಾರೆ, ಯಾರು ಬೆಳೆಸಿದ್ದಾರೆ, ಯಾರು ಪೋಷಣೆ ಮಾಡಿದ್ದಾರೆ, ಬಾಯಲ್ಲಿ ಹಾಲಿಟ್ಟು ಬೆಳೆಸಿದ್ದಾರೆ, ತಮ್ಮ ಅನ್ನಪಾನವನ್ನು ಬಿಟ್ಟು ಬೆಳೆಸಿದ್ದಾರೆ, ಅವ್ರು ಹೊಡೆಯೋದು ಅಂತ ಕೇಳಿದ್ರೆ ಮನುಷ್ಯ ರಾಕ್ಷಸರು ಅಂದ್ರೆ ಇದಕ್ಕಿಂತ ಜಾಸ್ತಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಈ ಘಟ್ಟವರು ಮನುಷ್ಯ ತಲುಪಿದಾಗ ಅದಕ್ಕೆ ಮೂಲ ಯಾವುದು? ದೇವರನ್ನು ಬಿಟ್ಟು ವಿಷಯಗಳ ಮನಸ್ಸಾಕಿದರ ಒಂದು ದುಷ್ಪರಿಣಾಮ ಆ ಕಾಣ್ತಾ ಇದೆ. ಸಮೂಹಾತ್ ಸ್ಮೃತಿ ವಿಭ್ರಮ. ಸ್ಮೃತಿಭ್ರಂಶ ಬುದ್ಧಿ ನಾಶ. ಬುದ್ಧಿ ಅಂತ ಹೇಳಿದಾಗ ಜ್ಞಾನ ಬಂದಿದ್ರೆ ಜ್ಞಾನ ಇದ್ರೆ ಇದ್ದು ಬಂದ ವಿವೇಚನೆ ಸಾಮರ್ಥ್ಯ ಅದೆಲ್ಲ ಹೋಗಿಬಿಟ್ಟು ಒಂದು ಸ್ಥಿತಿ ತಲುಪಿದ. ಸರಿ, ಮುಂದೆ ಏನು ಅಂತ ಪ್ರಶ್ನೆ ಇದೆ. ಬುದ್ಧಿನಾಶವಾದ್ರೆ ಮುಂದೇನೆ? ಈಗ ಬುದ್ಧಿನಾಶಾತ್ ವಿನಶ್ಯತಿ, ಅದಕ್ಕೆ ಪಾಠ ಅಂತಾರ. ಬುದ್ಧಿನಾಶಾತ್ ಪ್ರಣಶ್ಯತೆ ಅಂತ ಒಂದು ಪಾಠ, ವಿನಶ್ಯತೆ ಅಂತ ಒಂದು ಪಾಠ. ವಿನಶ್ಯತೆ ಅನ್ನೋ ಪಾಠವನ್ನೇ ಆಚಾರ್ಯ ಹೇಳಿದ ಪಾಠ. ಬುದ್ಧಿನಾಶಾತ್ ವಿನಶ್ಯತಿ. ಬುದ್ಧಿ ನಾಶವಾಯ್ತು ಅಂದ್ರೆ ಅವನು ಸತ್ತ ಅಂತರ್ಥ, ನಾಶವಾದ ಅಂತರ್ಥ ಅಲ್ಲ. ಬುದ್ಧಿ ನಾಶವಾಯ್ತು ಅಂತೀರಿ, ಇನ್ನು ನಾಶವಾಗೋದೇನು ಬಂತು ಅಂದ್ರೆ ಆಚಾರ ಅರ್ಥ ಹೇಳ್ತಾರೆ, ನರಕಾಜ್ಞನರ್ಥಂ ಪ್ರಾಪ್ನೋತಿ ಅಂತ. ಬುದ್ಧಿ ನಾಶವಾದರೆ ಸಣ್ಣ ಪುಟ್ಟ ಅಧೋಗತಿಗೆ ಹೋಗೋದಿಲ್ಲ, ನರಕಾದಿ ದೊಡ್ಡ ಅನರ್ಥಕ್ಕೆ ಅವನು ಬಲಿಯಾಗಿ ಬಿಡ್ತಾನೆ. ಬುದ್ಧಿನಾಶ ಪ್ರಣಶ್ಯತಿ. ಆಫೀಸನ್ನು ಹೊಡೆದ, ಆಫೀಸನ್ನು ಹೊಡೆದು ಬಿಟ್ಟ, ಕೆಲಸ ಹೋಯ್ತು ಅಲ್ಲ, ಜೈಲಿ ಬೇರೆ ಹಾಕ್ತಾರೆ ಜೊತೆಗೆ ಎರಡೆರಡು, ಬರೀ ಮನೆ ಕಳಿಸೋದಿಲ್ಲ, ಅದು ಜೈಲಿ ಹಾಕಿಬಿಟ್ಟು ಇದ್ದು ಬಂದು ಏನು ಬರದಂತ ಮಾಡಿ ಹಾಕಿಬಿಡ್ತಾರೆ. ಆಮೇಲೆ ಲೋಕದೊಳಗೆ ನಾವು ಮಾಡ್ತಕ್ಕಂಥ ಈ ತಪ್ಪು ಇಷ್ಟು ಅನಾಹುತಕ್ಕೆ ಕಾರಣವಾಗೋದಾದ್ರೆ ಭಗವಂತನಿಗೆ ಮಾಡ್ತಕ್ಕಂಥ ದ್ರೋಹ ಸರ್ವನಾಶಕ್ಕೆ ಕಾರಣವಾಗುತ್ತೆ. ಬುದ್ಧಿನಾಶಾತ್ ವಿನಶ್ಯತಿ. ಇವತ್ತರ ಮದುವೆ ಎರಡು ಸ್ಟೇಜಲ್ಲಿ ಇಲ್ಲ ನಾವೀಗ, ಸಂಘದ ಸ್ಟೇಜೂ ಇಲ್ಲ, ಕಾಮದ ಸ್ಟೇಜೂ ಇಲ್ಲ, ಕ್ರೋಧ ಮೋಹ ಯಾವ ಸ್ಟೇಜೂ ಇಲ್ಲ, ಈ ಬುದ್ಧಿನಾಶದ ಸ್ಟೇಜ್ ರೀಚ್ ಆಗಿದೆ. ಸೊ ಫೈನಲ್ ಅದು ಸರ್ವನಾಶ ಒಂದೇ ದಾರಿ ಅಷ್ಟೇ. ಲಾಸ್ಟ್ ಸ್ಟೇಜಲ್ಲಿ ಇರೋದು ಈಗಾಗಲೇ ಮನುಷ್ಯ ಅಲ್ಲಿವರು ಬಂದಾಗಿಬಿಟ್ಟಿದ್ದು ಈಗಾಗಲೇ. ದೇವರಿಲ್ಲ, ಅದಿಲ್ಲ, ಇದಿಲ್ಲ, ಬೇಕಿಲ್ಲ, ಅದು ಬೇಕಿಲ್ಲ, ಇದು ಬೇಕಿಲ್ಲ ಅಂತ ಹೇಳಿ ಆ ಹಂತ ತರ್ತದ ಕಾಲದಲ್ಲಿ ನಮ್ಮ ಜನಾಂಗ ಇದೆ. ಇವತ್ತು ನಾವು ತಿಳ್ಕೊಂಡಿರೋದೇನು ಭಾರಿ ಬಂದು ಬರ್ತಿದ್ದೇವೆ ಅಂತ ಹೇಳಿಬಿಟ್ಟು, ಭಾರಿ ಬಂದು ಬಂದಿದ್ದೇವೆ ಅಂತೇಳಿ ಶಾಸ್ತ್ರ ಭಾರಿ ಹಿಂದೆ ಹೋಗಿದ್ದೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಭಾರಿ ಮುಂದೆ, ನಿಜ ಮುಂದೆನೆ ನರಕಕ್ಕೆ ಭಾರಿ ಮುಂದಿದ್ದೀರಿ ಅಂತ ಅಷ್ಟೇ ಅರ್ಥ. ನರಕಕ್ಕೆ ಹೋಗ್ಲಿಕ್ಕೆ ಫಸ್ಟ್ ಹಿಂದಕ್ಕೆ ಹೋದಾಗಿದೆ, ಹೊರತು ಪ್ರಯೋಜನ ಇಲ್ಲ. ಬುದ್ಧಿನಾಶಾತ್ ವಿನಶ್ಯತಿ. ನಶ್ಯತಿ ಅಲ್ಲ, ವಿನಶ್ಯತಿ. ವಿ ಅಂದ್ರೆ ವಿಶೇಷೇಣ ನಶ್ಯತಿ ಅಂತ. ವಿಶೇಷೇಣ ನಾಶೋ ನಾಮ ನರಕಾಜ್ಯನರ್ಥ ಪ್ರಾಪ್ತಿರೇವ ಅಂತ. ನರಕಾದ ಅನರ್ಥ ಪ್ರಾಪ್ತಿಯೇ ಅದರ ಗುರಿ ಆಗುತ್ತೆ. ಇವತ್ತು ನಮ್ಮ ಕನಸು ಏನೋ ಮಾಡ್ತೇವೆ ಅಂತ ಹೊರಟಿದ್ರೆ ಆಗ್ತಿರೋದೇನು? ವಿದ್ಯಾರ್ಥಿ ಪಾಸ್ ಆಗಲಿಕ್ಕೆ ಅಂತ ಓದಿದವನು ಫೇಲ್ ಆಗಿ ದೇಶ ಮನೆ ಬಂದಾಗ ಆಯ್ತಷ್ಟೇ. ಕಾಪಿ ಹೊಡೆದ ವಿದ್ಯಾರ್ಥಿಗೆ ಫೇಲ್ ಕೂಡ ಅಲ್ಲ, ಡಿಪಾರ ಆಗಿ ಬರ್ತಾರೆ. ಆ ರೀತಿ ಆಗ್ತಾ ಇದೆ. ಬರೀ ಫೇಲ್ ಆದ್ರೆ ಎಷ್ಟೋ ಆಸ್ತಿ, ಸೆಪ್ಟೆಂಬರ್ಗಾರು ಕೊಡಬಹುದು. ಬರೀ ಫೇಲ್ ಅಲ್ಲ, ಡಿಪಾರ್ ಆಗಿ ಡಿಸ್ಮಿಸ್ ಆಗಿ ಹೋಗ್ತಕ್ಕಂಥ ಸ್ಥಿತಿಗೆ ಬರೋ ಹಂತಲ್ಲಿ ನಾವಿದ್ದೇವೆ. ಅದಕ್ಕೆಂದು ಬಲಿಯಾಗಬಾರದು ಅಂತಿದ್ರೆ ಈ ಹಂತವನ್ನು ಎಲ್ಲ ಅರ್ಥ ಮಾಡ್ಕೋಬೇಕು ನಾವೇ. ಸ್ಟೆಪ್ ಬೈ ಸ್ಟೆಪ್ ಭಗವದ್ಗೀತೆ ಅದನ್ನ ಏನ್ ಮಾಡಿ, ಇತ್ತ ಶ್ಲೋಕ ಮತ್ತೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಭಗವದ್ಗೀತೆ ಎಲ್ಲ ಶ್ಲೋಕನ ಯಾತಕ್ಕೆ ನಿತ್ಯ ಪಾರಾಯಣ ಮಾಡ್ತಾರೆ, ಪಾಯಪಾಠ ಮಾಡ್ತಾರೆ ಅಂದ್ರೆ ಅವುಗಳ ವ್ಯಾಲ್ಯೂ ಅಂಥ ವ್ಯಾಲ್ಯೂ ಆಗುತ್ತೆ. ಎಷ್ಟು ಜನ್ಮ ಹೊತ್ತಿದ್ರು ನಾವು ಅದನ್ನು ಮರಲಿಕ್ಕೆ ಸಾಧ್ಯ ಇಲ್ಲ. ಶಾಶ್ವತ ಸುಭಾಷಿತವನ್ನ ಲೋಕದ ಸುಭಾಷಿತಗಳು ಬೇರೆ, ಶಾಸ್ತ್ರದ ಸುಭಾಷಿತಗಳು ಬೇರೆ. ಶಾಸ್ತ್ರದ ಸುಭಾಷಿತಗಳು ಜನ್ಮ ಜನ್ಮಕ್ಕೂ ಬರ್ತಕ್ಕಂಥ ಸುಭಾಷಿತಗಳು. ಅದನ್ನೆಲ್ಲ ಪ್ರತಿಯೊಬ್ಬರು ಗಮನದಿಂದ ನೋಡಿರಬೇಕು. ಇದಕ್ಕೆ ಅನೇಕ ದೃಷ್ಟಾಂತಗಳುಂಟು. ಅದು ಮುಖ್ಯ ದೃಷ್ಟಾಂತ ರಾಮಾಯಣದಲ್ಲಿ ಒಂದು ಕಥೆ ಬರುತ್ತೆ, ಬಹಳ ಸ್ವಾರಸ್ಯವಾದ ಭಾಗವನ್ನು ಹೇಳುತ್ತಾರೆ. ಒಬ್ಬ ತಂಗದಿಂದ ಹಾಗೆ ಹಾಳಾಗ್ತಾರೆ, ಅದು ದೊಡ್ಡ ದೃಷ್ಟಾಂತ. ಕೈಕೇಯಿಯನ್ನು ತಗೊಳ್ಳಿ ಅಂತ ಹೇಳುತ್ತಾರೆ. ಕೈಕೇಯಿ ಯಾರು? ದೊಡ್ಡ ದೇವತಾಸ್ತ್ರೀ, ಸಾಮಾನ್ಯನಲ್ಲ ಪಾಪ ಅವಳು. ದೇವತಾಸ್ತ್ರೀ ದಶರಥರಾಜನ ಮೂರನೇ ಹೆಂಡತಿಯಾಗಿ ಹುಟ್ಟು ಬಂದಿದ್ದಾಳೆ. ಆದರೆ ಮಾಡಿದ ಕೆಲಸ ಏನವಳು? ರಾಮನಿಗೆ ಬರಬೇಕಾದ ರಾಜ್ಯವನ್ನು ತಪ್ಪಿಸ ಪ್ರಯತ್ನ ಮಾಡ್ತಾಳಲ್ಲ, ಅದಕ್ಕಿಂತ ಅನರ್ಥ ಇನ್ನೇನು ಬೇಕಾಗಿದೆ ಅವಳಿಗೆ? ಇದೆಲ್ಲಿಂದ ಬಂತು ನೋಡಿ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೆ ಉಪಜಾಯತೆ. ಅವಳು ಮಾಡಿದ ನಿಧಾನವಾಗಿ ತಲೆ ತಿರುಕಿದ್ಲು. ಮಂಥರೆ ಬಂದುಬಿಟ್ಲು. ಮಂಥರೆ ಒಂದು ರಾಜ್ಯದ ಆಸೆಯನ್ನ ತಲೆಯಲ್ಲಿ ಹಾಕಿದ್ಲು. ರಾಜ್ಯ ಬೇಕು, ರಾಜ್ಯ ಬೇಕು. ನೀನೇನಾದರೂ ಇವತ್ತಿನ ದಿವಸ ರಾಮನಿಗೆ ರಾಜ್ಯವನ್ನು ಒಪ್ಪಿಕೊಂಡು ಬಿಟ್ರೆ ನಿನ್ನ ಮಗ ಭರತನಿಗೆ ರಾಜ್ಯವಿಲ್ಲದಾಗತ್ತೆ. ಭರತನಿಗೆ ರಾಜ್ಯ ಯಾವಾಗ ತಪ್ಪಿ ಹೋಗುತ್ತೋ, ನೀನು ಆಗ ಭರತನ ತಾಯಿ ಎಂದರೆ ರಾಜನ ಭೃತ್ಯನ ತಾಯಿ ಆಗ್ತೀಯ. ಕೌಶಲ್ಯ ರಾಮನ ತಾಯಿ, ರಾಮ ರಾಜನಾಗ್ತಾನಲ್ಲ, ರಾಜ ಮಾತೆ ಆಗ್ತಾಳೆ, ನೀನು ದಾಸ ಮಾತೆ ಆಗ್ತಿ. ಒಂದೊಂದನೆ ಹೇಳ್ತಾ ಬರ್ತಾಳು. ಕೈಕೇಯಿ ಮೊದಲು ಹಾಗಿರಲಿಲ್ಲ, ಸಡನ್ನ ಚೇಂಜ್ ಆಗಿಬಿಡ್ತಾಳೆ. ರಾಮಾಯಣ ಕೇಳಿದವರಿಗೂ ಗೊತ್ತು, ಸುದ್ದಿ ಬರುತ್ತೆ ಅವಳಿಗೆ. ಮಂಥನೆ ಸುದ್ದಿ ಹಾಕ್ತಾಳೆ ಕೈಕೇಯಿ ಕಿವಿಗೆ. ಹೇ ಕೈಕೇಯಿ ಮಲಿ ಬಿಟ್ಟಿದ್ದಾಳೆ, ಹೇಳು ಹೇಳು ಹೇಳು, ಲೋಕನೇ ಮುಡಿ ಹೋಗುತ್ತೆ ಅಂತ ಕೂಗ್ತಾಳೆ. ತಕ್ಷಣ ಅವಳು ಕೇಳ್ತಾಳೆ ಏನ್ ಏನಾಯ್ತು ಅಂತ ಕೇಳ್ತಾಳೆ. ಕೈಕೇಯಿ ಮಲಗಿದ್ಲಂತ ಆರಾಮವಾಗಿ, ಏನಾಯಿತು ಅಂತ ಕೇಳ್ತಾಳೆ. ಏನಾಯ್ತಾ? ನಾಳೆ ಬೆಳಗಾದ್ರೆ ರಾಮನಿಗೆ ಪಟ್ಟಾಭಿಷೇಕ ಅಂತೆ ಅಂತ ಹೇಳ್ತಾಳೆ. ನಾಳೆ ಬೆಳಗಾದ್ರೆ ರಾಮನಿಗೆ ಪಟ್ಟಾಭಿಷೇಕ. ಈ ಮಾತು ಕೇಳಿದ ತಕ್ಷಣ ಕೈಕೇಯಿ ಎದ್ಲಂತೆ, ಎದ್ದು ಹೇಳ್ತಾಳೆ ಏನ್ ಮಂತಾರೆ, ಏನು ಬುದ್ಧಿ ನಟಗಿದೆ ನಿನಗೆ? ಎಷ್ಟು ಒಳ್ಳೆ ವಿಷಯ ಹೇಳ್ತಾ ಇದ್ದೆ, ಎಷ್ಟು ಒಳ್ಳೆ ವಿಷಯ ಹೇಳ್ತಾ ಇದ್ದೆ. ಜಗತ್ ಹಾಳಾಗತ್ತೆ ಅಂತ ಹೇಳ್ತಿ, ನಿಮ್ಗೆ ತಿಳುವಳಿಕೆನೇ ಇಲ್ಲ, ಹಾಳಾಗಿ ಹೋಗು. ಕಿಂಚಿದ ಆಭರಣ ನಮ್ ದರವು ಅಂತ ವಾಲ್ಮೀಕಿ ಕಡೆ ಬರೀತಾರೆ. ಒಂದು ರತ್ನದ ಆಭರಣ ಪ್ರೆಸೆಂಟ್ ಮಾಡಿದ್ಲಂತೆ, ಒಳ್ಳೆ ಸುದ್ದಿ ಹೇಳಿದ್ದೆ ತಗೊಂಡು ಕೊಟ್ಟುಬಿಟ್ಲಂತೆ. ಅವಳು ಜಾಸ್ತಿ ಕೆಳಗೆ ಹೋಗಲ್ಲಂತೆ ಮಂಥರೆ. ಕೈಕೇಯಿ ಬುದ್ಧಿ ಕೆಡಿಸಕ್ ಬಂದಿದ್ದಾಳೆ ಅವಳೀಗ, ಸ್ಟೆಪ್ ಬೈ ಸ್ಟೆಪ್ ಕೆಡಿಸ್ತಾ ಹೋಗ್ತಾಳೆ. ಏನು ಕೈಕೇಯಿ ಹೇಗೆಲ್ಲ ಮಾತಾಡ್ತೀಯಲ್ಲ, ಯಾರಿಗೆ ರಾಜ್ಯ ಅಂತ ಹೇಳಿದ ಗೊತ್ತಾ ನಾನು ಅಂತ ಹೇಳ್ತಾಳೆ. ಯಾರಿಗೆ ರಾಜ್ಯ? ರಾಮನಿಗೆ. ನಿನ್ನ ಮಗ ಭರತನಿಗಲ್ಲ, ಹೌದು ನನಗೆ ಗೊತ್ತು ಅಂತ ಹೇಳ್ತಾಳೆ. ನನ್ನ ಮಗ ಭರತನಿಗಲ್ಲ, ರಾಮನಿಗೆ ಅಂತ ಹೇಳಿದ್ದು ಗೊತ್ತು. ರಾಮನಿಗೆ ರಾಜ್ಯ ಅಂತ ದುಃಖ ಆಗೋದಿಲ್ವೇ? ಆಗೋದಿಲ್ಲ ಅಂತ ಹೇಳ್ತಾಳೆ ಕೈಕೇಯಿ. ಯಾಕೆ ಗೊತ್ತಾ? ರಾಮೇವಾ ಭರತೇವಾಹಂ ವಿಶೇಷಂ ಲೋಕಲಕ್ಷಯೇ. ನನಗೆ ರಾಮನಲ್ಲಿ ಭರತನಲ್ಲಿ ವ್ಯತ್ಯಾಸವೇ ಕಾಣ್ತಾ ಇಲ್ಲ. ನನ್ನ ಮಗ ಭರತ ನನಗೆ ಹೇಗೋ, ರಾಮ ನನಗೆ ಅಷ್ಟೇ ಪ್ರಿಯ ಅಂತ ಹೇಳ್ತಾಳೆ ಕೈಕೇಯಿ. ಈ ಮಾತು ಕೇಳಿದ್ರೆ ನಿಜವಾದ ಕೈಕೇಯಿ ಅವಳೇ. ಆಮೇಲೆ ಬರೋದೆಲ್ಲ ಕೃತಕ ಕೈಕೇಯಿ ಸೃಷ್ಟಿ ಆಗ್ತಾಳಪ್ಪ. ನನಗೆ ಅಷ್ಟು ಪ್ರೀತಿ ರಾಮನ ಮೇಲೆ ಅಂತ ಹೇಳ್ತಾಳೆ. ರಾಮರಾಜ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ನನ್ನನ್ನು ತಾಯಿಯಾಗಿ ನೋಡ್ತಾನೆ, ಯೋಚನೆ ಮಾಡಬೇಕಾಗಿಲ್ಲ. ಜನಗಳು ಬದುಕೋಗ್ತಾರೆ ಅಂತ ಹೇಳಿಬಿಟ್ಲಂತೆ. ಅಷ್ಟು ಹೇಳ್ತಾಳೆ ಸಾಧ್ಯ ಇಲ್ಲ. ಆ ಹೇಳಿಲ್ಲಂತೆ, ಹೌದು ಹೌದು ನೀನು ಹೇಳೋದು ಸರಿ, ರಾಮರಾಜನಾದನಾಗ ಆಗುತ್ತೆ. ರಾಮನ ಬಗ್ಗೆ ನನ್ನ ಆಕ್ಷೇಪ ಇಲ್ಲ ಅಂತ ಹೇಳ್ತಾಳೆ ಕೈ ಮಂತಾರೆ. ರಾಮನ ಬಗ್ಗೆ ಇರೋದೇ ರಾಮನ ಬಗ್ಗೆ, ಆ ಮಾತು ಬಿಟ್ಕೊಡೋದಿಲ್ಲ ಅವಳು. ರಾಮ ಬಗ್ಗೆ ಆಕ್ಷೇಪ ಇಲ್ಲ. ಆಗ ರಾಮ ರಾಜನಾದರೆ ಕೌಶಲ್ಯ ರಾಮನ ತಾಯಿ ಆದ್ದರಿಂದ ರಾಜ ಮಾತೆ ಆಗ್ತಾಳೆ. ಆಗ್ಲಿ ಬಿಡು, ನೀನು ಭರತನ ತಾಯಿ, ಭರತ ರಾಜನಲ್ಲ, ಆಗೋದಿಲ್ಲ, ರಾಮನ ದಾಸ ಅವನು. ಆಗ್ಲಿ, ನೀನೇನಾಗ್ತಿ ಗೊತ್ತ? ದಾಸ ಮಾತೆ ಆಗ್ತಿ. ಅದರಿಂದ ಏನಾಗುತ್ತೆ? ನಿನ್ನ ಸವತಿ ರಾಜ ಮಾತೆ, ನೀನು ದಾಸ ಮಾತೆ ಆಗಬಹುದಾ? ನೋಡಿ, ಕಾಮೋಭಿ ಜಾಯತೆ, ಕಾಮ ಶುರುವಾಯ್ತು. ಓ, ನನಗೆ ರಾಜ ಮಾತೆ ಪದವಿ ಬೇಕು ಅಂತ ಹುಚ್ಚಿಣಿಸಿ ನಿಧಾನವಾಗಿ. ಯಾವಾಗ ಹುಚ್ಚಿಣಿಸಿಬಿಟ್ಲೋ ಕಾಮಾತ್ ಭವತಿ ಕಾಮಾತ್ ಕ್ರೋಧೋಭಿ ಜಾಯತೆ. ಕಾಮ ಬಂತು, ಅದು ಕೋಪ ಬಂತು, ಕ್ರೋಧಾಗಾರಕ್ಕೆ ಹೋದ. ಆಮೇಲೆ ಕ್ರೋಧಾಗಾರ ಪ್ರವೇಶ ಮಾಡಲು ಅಂತ ಹೇಳಿದ್ರು ರಾಮಾಯಣದೊಳಗೆ. ಕ್ರೋಧಾಗಾರ ಪ್ರವೇಶ ಮಾಡೇ ಮಾಡ್ತಾಳೆ. ಅಲ್ಲಿ ಕವಿ ಬಾಬು ದಶರಥ ಬರ್ತಾನೆ. ಕ್ರೋಧಾದ್ ಭವತಿ ಸಮೋಹ. ದಶರಥ ಬಂದು ಕೇಳ್ತಾನೆ ಏನು ಅಂತ. ಕೇಳ ವರ ಕೇಳೇ ಬಿಡ್ತಾಳೆ ಅವಳು. ದಶರಥ ಹೇಳ್ತಾನೆ, ಕೈಕೇಯಿ ಹಾಗೆಲ್ಲ ಕೇಳಬೇಡ, ದಯವಿಟ್ಟ ಮಾತನ್ನ ಕೇಳಕ್ ಹೋಗ್ಬೇಡ, ನೀನ್ ಬೇಕಾದ್ ಮಾಡ್ತೀನಿ ಅಂತ ಬಿಟ್ಟು ಅಂತ ಹೇಳಿ ದಶರಥ ಏನ್ ಮಾಡಿದ ಅಂತ ಹೇಳ್ತಾರೆ ರಾಮಾಯಣದೊಳಗೆ. ಅವಳು ಎರಡು ಕಾಲು ಹಿಡ್ಕೊಂಡಂತೆ ಬಹುಶಃ. ಇಷ್ಟು ಒಬ್ಬ ಮನುಷ್ಯ ತ್ಯಾಗ ಮಾಡಕ್ಕೆ ಸಾಧ್ಯ ಇಲ್ಲ. ಎರಡು ಕಾಲು ಹಿಡ್ಕೊಂಡು ಕೇಳ್ತಾನೆ, ದಯವಿಟ್ಟು ಕೇಳ್ಬೇಡ ಅಂದ್ರೆ ಅವಳ ಕಾಲು ಹಿಂದೆ ಸಾಗಿ ತೆಗೊಂಡ್ಬಿಟ್ಲಂತೆ. ಸಾಧ್ಯನೇ ಇಲ್ಲ ನೋಡಿ. ಅಕಾರ್ಯೇಚ್ಛ, ಗಂಡನಾದವನು ಕಾಲು ಹಿಡ್ಕೊಂಡು ಕೇಳಿದಾಗಲೂ ಕೂಡ ಪಾಪ ಕೇಳ್ತಿರೋ ಸರಿ ಆತ, ತಾನು ಮಾಡ್ತಾರೆ ತಪ್ಪು, ಅದೆಲ್ಲ ಜ್ಞಾನ ಇಲ್ಲ ಅವಳಿಗೀಗ. ಆ ಕಡೆ ಮನಸ್ಸು ಹೋಗ್ಬಿಟ್ಟು ಆಗಿದೆ ಈಗಾಗಲೇ. ಸಮೂಹ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಃ ಬುದ್ಧಿನಾಶಾತ್ ವಿನಶ್ಯತಿ. ಕೈಕೇಯಿ ಗತಿ ಏನು ಆಮೇಲೆ? ಜನಗಳ ಬಾಯಲ್ಲಿ ಶಾಶ್ವತವಾಗಿ ಸೀತು ಅನ್ಸ್ಕೊಳ್ತ ಗತಿ ಮುಟ್ಟೋಯ್ತ ಅವಳಿಗೀಗ. ಸ್ವತಃ ಭರತ ಬಂದು ಹೇಳ್ತಾನೆ, ನನ್ನ ತಾಯಿ ನಾನೇನು, ಎಂತ ರಾಕ್ಷಸಿ ಅಂತ ಬೈತಾನೆ ತಾಯಿ. ಮಂಥರಿಯನ್ನು ಕೊಲ್ಲಕ್ಕೆ ಶತ್ರುದ್ಧ ಹೋಗ್ಬಿಡ್ತಾನೆ. ಇದೆಲ್ಲ ಗಮನಿಸಿದ್ರೆ ಈ ಮಂಥರಿಯ ಸಹವಾಸ ಎಲ್ಲಿ ಹೋಯ್ತು ಕೈಕೇಯನ್ನು ಅರ್ಥ ಮಾಡ್ತದೆ. ಗೊತ್ತು ಅವಳಿಗೆ ಮಂಥರೆ, ಅವಳು ಪುಣ್ಯ ಮಕ್ಕಳು ಇದ್ದಿದ್ರಲ್ಲೇ ಸ್ವಲ್ಪ ಮಂಥರೆ ಹೊರಗಿದ್ಲು, ನಾವು ಒಳಗೆ ಇದ್ದಾಳೆ ಮಂಥರೆ. ಇದೇ ಪದ್ಧತಿ ಆಗು, ಪರಗಿದ ಮಂತನ ಓಡಿಸ್ಬೋದು, ಒಳಗೇಟ್ಲೇ ನೋಡುತ್ತೆ ಈಗಾಗಲೇನೆ. ಮಂಥರ ಅಂದ್ರೆ ಸ್ತ್ರೀಲಿಂಗದ ಶಬ್ದ, ಮಂಥರ ಅಂದ್ರೆ ಕೆಟ್ಟ ಬುದ್ಧಿ ಅಂತ ಅರ್ಥ. ಕೆಟ್ಟ ಬುದ್ಧಿ ಅವಳು ಬುದ್ಧಿ ಕೆಡಿಸ್ತವಳು ಕೆಟ್ಟ ಬುದ್ಧಿ ಅಂತ ಅರ್ಥ. ಒಳಗೆ ಕೆಟ್ಟ ಬುದ್ಧಿ ಕೂತಾಗ ಇನ್ನೇನು ಮಾಡುತ್ತೆ, ಸರ್ವನಾಶದತ್ತ ಹುಕ್ತ ರಾಮನಿಗೆ ರಾಜ್ಯವನ್ನ ತಪ್ಪಿಸ್ತು, ರಾಮನಿಗೆ ಪಟ್ಟಾಭಿಷೇಕವನ್ನ ಮಂತ್ರ ತಪ್ಪಿಸಿಬಿಟ್ಲು. ನಮ್ಮ ಕೆಟ್ಟ ಬುದ್ಧಿ ಏನು ಮಾಡುತ್ತೆ, ದೇವರಿಗೆ ಅಭಿಷೇಕ ಮಾಡೋದು ತಪ್ಪಿಸಿಬಿಡುತ್ತೆ. ದಿವಸಾಸ್ನ ಅಭಿಷೇಕ ಇಲ್ಲ ದೇವರಿಗೆ, ಅಭಿಷೇಕ ನೀನು ಮಾಡುತ್ತೆ, ದೇವರು ಬೇಕಾಗಿಲ್ಲ ಅಂತ ಹೇಳಿಬಿಡುತ್ತೆ. ನಿಜವಾದ ಮನೆ ಮನೆಯಲ್ಲಿ ಆಗ್ತೀರ ಅನಾಹುತ ಇದ್ದೇನೆ. ಅವತ್ತು ರಾಮನಿಗೆ ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ಅವಳು ತಪ್ಪಿಸಿದ್ರೆ, ಮನೆ ಮನೆಗಳಲ್ಲಿ ದೇವರಿಗೆ ಅಭಿಷೇಕವನ್ನು ತಪ್ಪಿಸ್ತಕ್ಕಂಥ ಕೆಟ್ಟ ಬುದ್ಧಿ ಇವತ್ತು ನಮ್ಮ ಒಳಗೆ ಸೇರಿಕೊಂಡು ಎಂದು ಅರ್ಥ ಮಾಡಿಕೊಂಡ್ರೆ ಎಷ್ಟು ವಿಚಿತ್ರವಾದಂತಹ ದಾರುಣ ಪರಿಸ್ಥಿತಿಯಲ್ಲಿ ನಾವು ಹೋಗ್ತಾ ಇದ್ದೇವೆ ಅಂತ ತಿಳಿಯುತ್ತೆ. ಆ ದೃಷ್ಟಿಯಲ್ಲಿ ಬುದ್ಧಿನಾಶಾತ್ ವಿನಶ್ಯತಿ, ಎಂದು ವಿನಾಶದ ಅಂಚಿಗೆ ನಾವು ಹೋಗಬಾರದು. ಹೋಗಬಾರದಂತ ಬದುಕಬೇಕಾದ್ರೆ ಎಷ್ಟು ಶ್ರೇಷ್ಠವಾದ ಹಿನ್ನೆಲೆ ಇರಬೇಕು ಎಂದು ತಿಳಿಸಿದರು. ಮತ್ತೆ ಹೇಳುತ್ತಾರೆ ಈ ಶ್ಲೋಕ ಅನೇಕ ರೀತಿಯಲ್ಲಿ ಮಹಾಭಾರತ ರಾಮಾಯಣಗಳ ಎಲ್ಲಾ ಕಡೆ ಕಥೆ ಇದೇನೆ. ಯಾವ ಕಥೆ ತಗೊಂಡ್ರು ಕೂಡ ಈ ದೃಷ್ಟಾಂತ ಹೊಂದಲೇಬೇಕು, ಈ ಸ್ಟೆಪ್ಗಳೆಲ್ಲ ಬರಲೇಬೇಕು, ಅದಕ್ಕೆ ಬೇರೆ ದಾರಿ ಇಲ್ಲವೇ ಇಲ್ಲ. ಎಲ್ಲಿ ಸಜ್ಜಮರು ಕೆಡ್ತಾರೋ ಅದಕ್ಕೆಲ್ಲ ಇದೇ ಕಾರಣ, ಸಜ್ಜಮರು ಕೆಟ್ಟಲ್ಲೆಲ್ಲ ಇದೇ ಕಾರಣ. ಅನೇಕರಿಗೆ ಸಂಘದ ಮಹತ್ವ ಗೊತ್ತಿರೋದಿಲ್ಲ. ಸಹವಾಸ ಇವತ್ತು ಇವತ್ತಿನ ಕಾಲದ ಸಹವಾಸ ಅಂದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಂಟರ್ನೆಟ್ ಬಂದಾಗ ನಮ್ಮ ಸಹವಾಸ ಇಂಟರ್ನ್ಯಾಷನಲ್ ಸಹವಾಸ ಮಾಡಿ ಶುರು ಮಾಡಿದ್ವಿ. ಆ ಮಟ್ಟಿಗೆ ನಮ್ಮ ಬದಲಾಗಿಬಿಟ್ಟಿದೆ ಇವತ್ತಿನ ದಿವಸ. ಹಳ್ಳಿಯೊಳಗಿದ್ದ ಹಳ್ಳಿದವರ ಸಹವಾಸ ಆಗ್ತಿತ್ತು, ಪಟ್ಟಣದ ಪಟ್ಟಣದ ಸಹವಾಸ ಆಗ್ತಿತ್ತು. ಅದು ನಿಧಾನವಾಗಿ ಇಂಟರ್ ಸ್ಟೇಟ್ ಆಯಿತು, ನ್ಯಾಷನಲ್ ಲೆವೆಲ್ ಆಯಿತು, ಇಂಟರ್ನ್ಯಾಷನಲ್ ಲೆವೆಲ್ ಆಗಿದ್ದೇವೆ. ಎಂತೆಂತದೋ ಮಾಡಿಬಿಡ್ತಾನೆ ಮನುಷ್ಯ ಒಂದೇ ಕಾಲ. ಒಳ್ಳೇದು ಆಗುತ್ತೆ ಕೆಟ್ಟದ್ದು ಆಗುತ್ತೆ, ತವನೇ ಕೆಟ್ಟದ್ದಾಗೋದೇ ಜಾಸ್ತಿ. ಅನೇಕರಿಗೆ ಸಂಘದ ಮಹತ್ವ ಇವತ್ತು ಯಾರು ಎಲ್ಲಿ ಬೇಕಾದ್ರೂ ಸೇರ್ತಕ್ಕಂತ ಕಾಲದಲ್ಲಿ ನಾವಿರೋದು. ಅನೇಕರಿಗೆ ಈ ಅಡಿಗೆಯಲ್ಲಿ ಗೊತ್ತಿರುತ್ತೆ, ಕೆಲವು ಒಳ್ಳೆ ಇದು ಮಾಡಬೇಕಾಗಿದೆ, ಶಾವಿಗೆ ಮಾಡಬೇಕಾಗಿರುತ್ತೆ, ಶಾವಿಗೆ ಮಾಡ ನಮಗೆ ಅಡಿಗೆ ಮಾಡ್ತಾರೆ, ಶಾವಿಗೆ ಅಡಿಗೆ ಮಾಡ್ತಾರೆ. ಹಂಗೆ ಇಲ್ಲೇ ಮನೆ ಶಾವಿಗೆ ಮಾಡಕ್ಕೆ ಬರೋದಿಲ್ಲ ಗುಣಗಳು. ಇವತ್ತಿನ ದಿವಸ ತಿನ್ನಕ್ಕೆ ಬರುತ್ತೆ ಹೊರತು ಮಾಡಬೇಕು ಅನೇಕರಿಗೆ ಗೊತ್ತಿಲ್ಲ. ಅದು ಶಾವಿಗೆ ಬರಿ ಕೈ ಹಿಂದೆ ಹೇಗೆ ಮಾಡ್ತಿದ್ರು ಅಂದ್ರೆ ನಮ್ಗೆ ಸಾಧ್ಯ ಇಲ್ಲ. ಒಳ್ಳೆ ದಾರ ಕೂದಲೆ ಅಂತ ಮಾಡ್ತಾರೆ. ಶಾವಿಗೆ ಮಾಡೋದ್ರೆ ಹೆಂಗಸರಿಗೆ ಸ್ಪರ್ಧೆ ಇದ್ದಾಗಲಕ್ಕ ಹೆಂಗಸರು ತಮ್ಮ ಪಾಂಡಿತ್ಯ ಚಾತುರ್ಯವನ್ನೆಲ್ಲ ಆ ಶಾವಿಗೆ ಹೇಳಿಲ್ಲ ಅಂತ ತೋರಿಸ್ತಾ ಇದೆ. ಅಂತ ಕಾಲ ಇತ್ತು, ಇವತ್ತ ಕಾಲದಲ್ಲಿ ಇಲ್ಲ. ಆದ್ರೆ ಶಾವಿಗೆ ಮಾಡಬೇಕಾದ್ರೆ ಆ ಇದ್ ಮಾಡಿದ್ರೆ ರವೆ ಕರೆಸಿಡ್ತಾರಲ್ಲ, ಶಾವಿಗೆ ಇದನ್ನ ಕರೆಸಿಡಬೇಕಾದ್ರೆ ಎಷ್ಟು ಹುಷಾರಾಗಿರ್ತಿದ್ರು ಅಂದ್ರೆ ಅದಕ್ಕೇನಾದ್ರೂ ಕೂಡ ಈರುಳ್ಳಿ ಬೆಳ್ಳಿ ವಾಸನೆ ಬಡಿತು ಅಂದ್ರೆ ಬಾಡ ಬರೋದಿಲ್ಲ ಅಂತ ಅರ್ಥ. ಬರ್ತಿದ್ದಿಲ್ಲ ಅಂತ ತಮಾಷೆ ಅಂತ ಕೇಳಿದ್ರೆ ಬರೋದಿಲ್ಲ. ಅದೊಂದು ಏನ್ ಮಾಡಿ ಕಟ್ಟಕಟ್ಟೆ ಬಿಡ್ತಾ ಇರುತ್ತೆ ಹಾಗೆ ಅಂದ್ರೆ ಸಂಘ ನಮಗೆ ಗೊತ್ತಾಗಿಲ್ಲ. ಜಡ ವಸ್ತುಗಳಲ್ಲೂ ಎಂತ ಪ್ರಭಾವ ಇರುತ್ತೆ ಅಂತ ಹೇಳ್ತಾರೆ. ಈರುಳ್ಳಿ ಬೆಳ್ಳಿ ಸಾವಿಗೆ ಕೂಡ ಮರದ ಮಾಡುತ್ತೆ ಅಂತ ಹೇಳಿದ ಮೇಲೆ ಎಷ್ಟು ಶಕ್ತಿ ಇರಬೇಕು ಅದಕ್ಕೆ. ಅದಕ್ಕೆ ಅವರೆಲ್ಲ ಹೇಳ್ತಾರೆ ಒಳ್ಳೆ ಇಂತ ಚಿರೋಟಿ ಗಿರೋಟಿ ಮಾಡಬೇಕಾದ್ರೆ ಆ ರವೇನ ಒಳ್ಳೆ ಪ್ಯೂರಾಗಿಟ್ಟಿರ್ತಾರೆ ಆ ಕಡೆ. ಇಂಗು ಇಂಗು ವಸ್ತ್ರ ಪಡಿಬಾರದು, ಅದಕ್ಕೆ ಬಹಳ ಸ್ವಚ್ಛವಾಗಿಟ್ಟಿದ್ರೆ ಮಾತ್ರ ಬರೋದು, ಇಲ್ಲವಾದ್ರೆ ಬರೋದೇ ಇಲ್ಲ. ಜಡ ಪದಾರ್ಥಲ್ಲೇ ಇಂಥ ಒಂದು ಭಾವನೆ ತೋರಿಸಬೇಕಾದ್ರೆ ಚೇತನದ ಮನಸ್ಸಿನ ಮೇಲೆ ಇಂಪ್ಯಾಕ್ಟ್ ಆಗಿರಬಹುದು ಅಂತ ಯೋಚನೆ ಮಾಡಿದರೆ ಸಂಘದ ಮಹತ್ವ ಎದ್ದು ಕಾಣುತ್ತೆ. ಸ್ವಲ್ಪ ಬೇರೆ ರೀತಿ ಹೋದರೆ ದುಷ್ಟ ಸಂಘ ಹೀಗೆ, ಸತ್ಸಂಘ ಏನ್ ಮಾಡುತ್ತೆ ಗೊತ್ತಾ, ರಿವರ್ಸ್. ಅದೀಗ ಜಾಯತೋ ವಿಷಯಾನ್ ಪುಂಸಃ ಸಂಘಸ್ತೇಷು ಉಪಜಾಯತೆ. ವಿಷ್ಣುಕರ ವಿಷ್ಣು ಸಂಬಂಧಪಟ್ಟ ವಿಚಾರಗಳನ್ನ, ದೇವರು ಸಂಬಂಧಪಟ್ಟ ವಿಚಾರಗಳನ್ನ ಧ್ಯಾನ ಮಾಡ್ತಾ ಮಾಡ್ತಾ ಹೋದಂತೆ ಸಂಘಸ್ತೇಷು ಉಪಜಾಯತೆ, ಸಂಘ ಆ ಕಡೆ ಬರಲು ಪ್ರಾರಂಭವಾಗುತ್ತೆ. ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗದೇಹ ಭಂಗವಾಗಲಿ ಆ ಕಡೆ ಮನಸ್ಸು ಹೋಗುತ್ತೆ. ಅದು ಬರ್ತಿರ್ಲಿಕ್ಕೆ ಸಂಘ ಸಂಜಾಯತೆ ಕಾಮಹ, ದೊಡ್ಡ ದೊಡ್ಡ ಜ್ಞಾನಿಗಳ ಮಧ್ಯೆ ಇದ್ದು ಇದ್ದು ತಾನೂ ಕೂಡ ಆ ರೀತಿ ಜ್ಞಾನಿ ಆಗಬೇಕು ಅಂತ ಹಂಬಲ ಶುರುವಾಗುತ್ತೆ. ಸಂಘ ಸಂಜಾಯತೆ ಕಾಮಹ, ಕಾಮಾತ್ ಪ್ರಭೋಭಿಜಾಯತೆ. ಯಾವಾಗ ಜ್ಞಾನಿ ಆಗಬೇಕು ಅಂತ ಹೊರಡ್ತಾನೆ, ಅಡ್ಡಿ ಮಾಡ್ಲಿಕ್ಕೆ ಅಂತ ಬರ್ತಾರೆ ಕೆಟ್ಟವರು, ಅವ್ರ ಮೇಲೆ ಕ್ರೋಧೋಭಿಜಾಯತೆ, ಆದ್ರೆ ಭಾರಿ ಕೋಪ ಬರುತ್ತೆ. ದೊಡ್ಡ ಸಾಧನೆ ವಿಘ್ನ ಮಾಡ್ತಾ ಇದ್ದಾರೆ ಅವರೆಲ್ಲ ಕೂಡ ಅಂತ ಸಿಟ್ಟು ಬರುತ್ತೆ ಅವ್ರ ಮೇಲೆ. ಕ್ರೋಧಾತ್ ಭವತಿ ಸಮೋಹ, ಆ ಕೋಪ ಬಂದ ಕಾಲಕ್ಕೆ ಸಮೋಹ ಅಂದ್ರೆ ಅಲ್ಲೇನು ಕೆಟ್ಟ ಮೋಹ, ಇಲ್ಲಿ ಸಮ್ಯಕ್ ಮೋಹ. ಇಂಥ ಜನಗಳನ್ನ ಓಡಿಸಬೇಕು ಅನ್ನೋ ಅಪೇಕ್ಷೆ ಬರುತ್ತೆ. ನನ್ನ ಸಾಧನೆ ಗಟ್ಟಿ ಮಾಡ್ತಾ ಇದ್ದವರು ಓಡಿಸಿ ಬಿಡ್ತಾನೆ. ಸಮೋಹ ಸ್ಮೃತಿ ವಿಭ್ರಮ ಅಂತ ಭಾವನೆ ಬಂದಾಗ ಇಲ್ಲಿ ಕೆಟ್ಟ ಕೆಟ್ಟ ವಿಚಾರದ ಒಂದು ಸ್ಮೃತಿ ಇರುತ್ತಲ್ಲ ಅದೆಲ್ಲ ಹೋಗಿಬಿಡುತ್ತೆ. ಕೆಟ್ಟ ಕೆಟ್ಟ ಸ್ಮೃತಿಗಳನ್ನ ಓದಿ ಏನೇನ್ ತಿಳ್ಕೊಂಡಿರ್ತಾನೆ ಅದಿಷ್ಟು ಹೋಗಿ ಪ್ಯೂರಿಫಿಕೇಶನ್ ಜಾಸ್ತಿ ಆಗ್ತಾ ಬರುತ್ತೆ. ಸ್ಮೃತಿ ಭ್ರಂಶಾತ್ ಬುದ್ಧಿ ನಾಶ, ಯಾವಾಗ ಕೆಟ್ಟ ಸ್ಮೃತಿ ಹೋಗುತ್ತೋ ಕೆಟ್ಟ ಬುದ್ಧಿ ನಾಶ ಆಗಿಬಿಡುತ್ತೆ. ಇಲ್ಲಿ ಒಳ್ಳೆ ಬುದ್ಧಿ ನಾಶ ಇವರಿಗೆ, ಕೆಟ್ಟ ಬುದ್ಧಿ ನಾಶ, ಕೆಟ್ಟ ಬುದ್ಧಿ ಹೋಯ್ತು ಅಂತಾರಲ್ಲ ಆತೈ, ಕೆಟ್ಟ ಬುದ್ಧಿ ನಾಶವಾಗುತ್ತೆ. ಆ ನಾಶವಾಗಿಬಿಟ್ರೆ ಬುದ್ಧಿ ನಾಶಾತ್ ವಿನಶ್ಯತಿ, ಕೆಟ್ಟ ಬುದ್ಧಿ ನಾಶವಾದಾಗ ಅವರ ಸಂಸಾರವೇ ವಿನಶ್ಯತಿ, ಇಲ್ಲಿ ಅವನೇ ವಿನಶ್ಯತಿ, ಇಲ್ಲಿ ಅವರ ಸಂಸಾರ ಹಾಳಾಗಿ ಹೋಗುತ್ತೆ. ಅದು ಹೆಂಡತಿ ಮಕ್ಕಳು ಸಂಸಾರ ಹಾಳಾಗುತ್ತೆ ಅಂತ ಅರ್ಥ ಅಲ್ಲ, ಈ ಸಂಸಾರ ಸಮುದ್ರ ಇದೆಯಲ್ಲ ಅದು ಹಾಳಾಗಿ ಹೋಗ್ಬಿಡುತ್ತೆ. ಅಂದ್ರೆ ಒಂದು ಸಂಘ ಒಳ್ಳೆ ಕಡೆಗೆ ಹೋದರೆ ಸಂಸಾರದಿಂದ ಬಿಡುಗಡೆ, ಆ ಸಂಘ ಕೆಟ್ಟ ಕಡೆಗೆ ಹೋದರೆ ನಮ್ಮ ನರಕಾಜರಾರ್ಥದ ಪ್ರಾಪ್ತಿ, ಅಂದ್ರೆ ಸದ್ಯತೆಯ ಬದಲು ದುರ್ಗತಿ ಹೋಗ್ತೇವೆ. ತಮಸೋಮ ಜ್ಯೋತಿರ್ಗಮ ಜ್ಯೋತಿರ್ಗಮಯ ಕೇಳಿದ್ದೇವೆ ನಾವು. ಮೃತ್ಯೋರ್ಮ ಅಮೃತಂ ಗಮಯ, ಇವೆಲ್ಲ ಮಾತು ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮ ಸಂಘ ಎಂಥದ್ದು ಎಷ್ಟೋ ಸರ್ತಿ ಹೇಳ್ತಾರೆ. ವ್ಯಕ್ತಿಯ ನೇಚರ್ ಅನ್ನು ಗೊತ್ತಾಗೋದು ಕಷ್ಟ, ಅದಕ್ಕೆ ನಮ್ಮಲ್ಲಿ ಪದ್ಧತಿ ಉಂಟು. ಅವನು ಎಂಥವನು ಎಂಬುದನ್ನ ಅವನ ಫ್ರೆಂಡ್ಸ್ ನೋಡಿ ಹೇಳಕ್ ಬರುತ್ತೆ ಅಂತ ಹೇಳಿದ್ದಾರೆ. ಯಾರು ಸವಾಸ ಬರ್ತಾ ಇರೋದ್ರ ಮೇಲೆ ಅವ್ರ ನೇಚರ್ ಇರೋದು ಗೊತ್ತಾಗುತ್ತೆ. ಅಂದ್ರೆ ಇಷ್ಟು ಸುಲಭವಾಗಿ ಅವ್ರ ನೇಚರ್ ತಿಳ್ಕೊಳ್ಳೋದಕ್ಕಿರೋ ಅವ್ರ ನೇಚರ್ ಸರಿ ಮಾಡೋದು ಕಷ್ಟ, ಅವನ ಫ್ರೆಂಡ್ಸ್ ಹಾಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ನಾವು ಕೆಟ್ಟವರಾಗಬಾರದು ಅಂತಾನೆ ಸಂಘವಾಗಲಿ ಸಾಸು ಸಂಘವಾಗಲಿ ಸಂಘದಿಂದ ಲಿಂಗದೇಹ ಭಂಗವಾಗಲಿ ಅಂತ ಬಿಡಿಸಿ ಹೇಳಿ. ಇದೆಲ್ಲರ ಅರ್ಥ ಮಾಡ್ಕೋಬೇಕಾದ್ರೆ ಸತತದಲ್ಲೂ ಕೂಡ ಸಜ್ಜನರ ಸಹವಾಸ ಮಾಡೋದು ಒಂದು, ಬುದ್ಧರ ಸಹವಾಸವನ್ನು ಬಿಡೋದು ಇನ್ನೊಂದು, ಎರಡು ಏಕಕಾಲಕ್ಕಾಗಬೇಕು. ಬರೀ ಸುದ್ದರ ಸಂಘ ಬಿಟ್ಟುಬಿಟ್ರೆ ಸಾಧ್ಯ ಇಲ್ಲ, ಇರಲಿಕ್ಕೆ ಆಗೋದಿಲ್ಲ ಅವರಿಗೆ. ಒಬ್ಬರಾದ್ರು ಜೊತೆಗೆ ಇರಲೇಬೇಕು, ಕತ್ತಲೆ ಹೋಗಿ ಅಂತ ಹೇಳಿ ಸುಮ್ಮನೆ ಕೂತರೆ ಸಾಧ್ಯ ಇಲ್ಲ, ಬೆಳಕು ಬರಲೇಬೇಕು ಅದಕ್ಕೆ. ಇಲ್ಲ ಕತ್ತಲೆಯ ಸಂಘ, ಇಲ್ಲ ಬೆಳಕಿನ ಸಂಘ, ಇಲ್ಲ ದುರ್ಜನರ ಸಂಘ, ಸಜ್ಜನರ ಸಂಘ. ದುರ್ಜನರ ಸಂಘ ವಿನಾಶ ಹೇತುವಾದರೆ ಸಜ್ಜನರ ಸಂಘ ಉದ್ಧಾರ ಹೇತುವಾಗೋದ್ರಿಂದ ಆ ರೀತಿಯೇ ಬೆಳೆಯಬೇಕು. ಇವತ್ತು ಮನೆ ಇಂಥ ಸಜ್ಜನರ ಸಂಖ್ಯೆ ಇವತ್ತು ಕಡಿಮೆ ಆಗ್ತಿದೆ ಎಂಬುದು ನಮಗೆ ಗೊತ್ತಿದೆ, ದಿನೇ 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 ಕಡಿಮೆ ಆಗ್ತಾ ಇದೆ. ಅದಕ್ಕೆ ನಿಜವಾದ ಸಜ್ಜನರ ಸಹವಾಸ ಮಾಡಬೇಕು ಅಂತ ಅಪೇಕ್ಷೆ ಇದ್ರೆ ಸಜ್ಜನರು ಸಿಗೋ ದುರ್ಲಭವಾದಾಗ ಅವರ ಗ್ರಂಥಗಳಿರುತ್ತಲ್ಲ, ಶಾಸ್ತ್ರ ಗ್ರಂಥಗಳಿವೆಯಲ್ಲ, ಅದಕ್ಕಿಂತ ಸಜ್ಜನರಲ್ಲಿ ಸಿಗಬೇಕು. ನಮಗೀಗ ಮನೆ ಮನೆಗಳಲ್ಲಿ ಒಳ್ಳೆಯ ಗ್ರಂಥಗಳಿರಬೇಕು. ಒಳ್ಳೆಯ ಗ್ರಂಥಗಳನ್ನ ಸಜ್ಜನರಿಗೆ ಹೊಡಿಸಬಹುದಾ ಅಂದ್ರೆ ಆಧುನಿಕರು ಹೇಳ್ತಾರೆ ಒಂದು ಒಳ್ಳೆಯ ಗ್ರಂಥ ಮನೆಯಲ್ಲಿದ್ದರೆ ನೂರು ಜನ ಒಳ್ಳೆಯ ಸ್ನೇಹಿತರಿದ್ದಕ್ಕಿಂತ ಜಾಸ್ತಿ ಅಂತ ಹೇಳಿಬಿಡ್ತಾರೆ. ಲೌಕಿಕ ಗ್ರಂಥಗಳಿಗೆ ಎಷ್ಟು ಮಹತ್ವ ಇದ್ರೆ, ಅಧ್ಯಾತ್ಮದ ಗ್ರಂಥ ಭಗವದ್ಗೀತೆ ಮನೆಯಲ್ಲಿದ್ರೆ, ಭಗವದ್ಗೀತೆ ಭಾಗವತ ಮನೆಯಲ್ಲಿದ್ರೆ, ಇವತ್ತು ಹರಿಕಥಾಮೃತಾರದಂತ ಗ್ರಂಥಗಳು ಮನೆಯಲ್ಲಿದ್ರೆ, ಸಾವಿರಾರು ಸದ್ವೈಷ್ಣವರು ಮನೆಯಲ್ಲೇ ಇದ್ದಾಗ ಲೆಕ್ಕ. ಆದ್ದರಿಂದ ಅವುಗಳ ಸಹವಾಸವನ್ನು ಮಾಡಬೇಕು ನಾವು. ಇವತ್ತು ಪುಸ್ತಕ ಇರೋ ಬರೆ ಎಷ್ಟು ಸಿಗುತ್ತೆ ನಿಮಗೆ? ಸಿಗೋದೇ ಇಲ್ಲ. ಪುಸ್ತಕಗಳಿದ್ರೆ ಕೆಟ್ಟ ಪುಸ್ತಕ ಇರುತ್ತೆ ಹೊರತು ಒಳ್ಳೆ ಪುಸ್ತಕ ಸಿಗೋ ಸಂಭವ ಭಾರಿ ಕಡಿಮೆ. ಪ್ರತಿಯೊಬ್ಬರು ಆ ರೀತಿ ಪುಸ್ತಕ ಸಂಗ್ರಹ ಪಾರ್ಟಿ ಮುಂದೆ ಓದೋದು. ಆಮೇಲೆ ಪುಸ್ತಕದಿಂದ ಓದೋದೇನುವಂತ ಈ ಮಧ್ಯೆ, ಅದಕ್ಕೆ ಕಾಲಕಾಲಕ್ಕೆ ಸರಿಯಾಗಿ ಅದನ್ನು ಓದಿ ಉದ್ಧಾರದ ಹಾದಿಯನ್ನು ಹಿಡಿಯಬೇಕು ಅಂತ ಹೇಳೋದಕ್ಕೆ ಒಳ್ಳೆಯ ದೃಷ್ಟಾಂತ ಇದೆ. ಮೊನ್ನೆ ಯಾರೇ ಹೇಳ್ತಾ ಇದ್ರು, ನಿನ್ನೆ ಒಬ್ರು ಹೇಳಿದ್ರು, ಯಾವ ದೊಡ್ಡ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಆಚಾರ ಶಾಸ್ತ್ರದ ಹೆಸರು ಕೂಡ ಇಲ್ಲ, ಆಚಾರ್ಯ ಹೋಗಿ ಬಂದ ಕ್ಷೇತ್ರ ಅದು. ಆದರೆ ಏನು ಸಂಪರ್ಕವೂ ಇರಲಿಲ್ಲ. ಯಾವುದೋ ಕಾರಣಕ್ಕೆ ನಾಲ್ಕಾರು ವರ್ಷಗಳ ಹಿಂದೆ ಒಬ್ರು ಪಾಪ ಅಲ್ಲಿ ಇರಲಿ ಅಂತ ಹೇಳಿ ಲೈಬ್ರರಿ ಶುರು ಮಾಡಬೇಕು ಅಂತ ಹೇಳಿ ಆಚಾರ್ಯರ ಅಂತ ಗ್ರಂಥಗಳು ಸೆಟ್ ಇಟ್ಟರು. ಆಚಾರ್ಯ ಗ್ರಂಥಗಳ ಸೆಟ್ ಅಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗದವರೇನೆ ಏನೋ ಕುತೂಹಲ ಕೋಲಕ್ಕೆ ಅಂತ ಹೋಗಿದ್ದಾರೆ ಅಷ್ಟೇ, ಕುತೂಹಲ ಕೋಲಕ್ಕೆ ಅಂತ ಹೋಗಿದ್ದಾರೆ. ಅವರು ಆಕ್ಚುಲಿ ಆಚಾರ್ಯರ ಬಗ್ಗೆ ತಪ್ಪು ತಿಳ್ಕೊಂಡವರು, ಆಚಾರ್ಯರ ಬಗ್ಗೆ ಭಾರಿ ತಪ್ಪು ತಿಳ್ಕೊಂಡವರು. ಅದು ಓದಿದ ಮೇಲೆ ಏನು ಆಶ್ಚರ್ಯ, ಇಷ್ಟು ದೊಡ್ಡವರು ಅಂತ ಗೊತ್ತೇ ಇದ್ದಿಲ್ಲ ಅವ್ರ ಬಗ್ಗೆ ನಮಗೆ. ಇರೋ ಕೆಟ್ಟ ಕಲ್ಪನೆ ಇತ್ತು. ಇನ್ನು ಅವ್ರ ಸರ್ಮೂಲ ಗ್ರಂಥಗಳನ್ನೇ ಓದೋದು ನೋಡೋ ಶುರು ಮಾಡ್ಬಿಡ್ದು. ಆಮೇಲೆ ಒಂದು ಪುಸ್ತಕ ಎಲ್ಲಿಂದ ಎಲ್ಲಿ ಹೋಯ್ತು ನೋಡ್ಬೇಕು ಅವರನ್ನು. ಮನೆಯಲ್ಲಿ ಆಕಸ್ಮಿಕ ತಂದಂತ ಒಳ್ಳೆ ಪುಸ್ತಕ ಎಷ್ಟು ವಿಚಿತ್ರವಾದ ಬದಲಾವಣೆ ಕಾರಣ ಆಗುತ್ತೆ. ಆಮೇಲೆ ಅದಕ್ಕೆ ನಮ್ಮ ಮನಸ್ಸಿನ ಪರಿಣಾಮ ಬೀರಲಿ ಅಂತಾನೂ ಇಟ್ಕೋಬೇಕು. ನಮ್ಮ ಮನೆಯವರ ಮನಸ್ಸಿನ ಮೇಲೆ, ನಮ್ಮ ಮಕ್ಕಳ ಮನಸ್ಸಿನ ಮೇಲೆ ಸತ್ಪರಿಣಾಮ ಆಗಬೇಕು ಅಂತಿದ್ರೆ ಒಳ್ಳೆಯ ಗ್ರಂಥಗಳನ್ನ ನಾವು ಯಾವುದೇ ಕಾರಣಕ್ಕೆ ಮನೇಲಿ ಇಟ್ಕೊಳ್ಳಲೇಬೇಕು ಅಂತಕ್ಕಂಥ ಅಭ್ಯಾಸ ಮಾಡಿದರೆ ಈ ಕ್ರಮದಲ್ಲಿ ಉದ್ಧಾರವಾಗ್ತದೆ. ಆ ವಿಷಯ ಇನ್ನೂ ತುಂಬಾ ಇದೆ. ಇವತ್ತು ಅಂತೂ ಈ ಶ್ಲೋಕಗಳ ಒಂದು ಭಾವವನ್ನು ನೋಡಿದ್ದೇವೆ. ಇನ್ನು ಸುಮಾರು ಅನೇಕ ಅರ್ಥ ಅದಕ್ಕುಂಟು. ನಾಳೆ ದಿವಸ ಮುಂದುವರಿಸಿ ಮೂರು ದಿವಸ ನಮಗೆ ಅವಕಾಶ ಉಂಟು. ಖಂಡಿತ ಈ ಸತ್ಯ ಎರಡನೇ ಅಧ್ಯಾಯ ಉದಯ ಹೋಗಿರುತ್ತೆ, ಅದಕ್ಕೆ ಸಂಶಯ ಇಲ್ಲ. ಅದು ಎಲ್ಲಾ ಪ್ರಶ್ನೆಗಳು ಉತ್ತರ ಬರುತ್ತೆ. ಮುಂದಿನ ಮಾತುಗಳೆಲ್ಲ ಇನ್ನೂ ಗಹನವಾದ ವಿಚಾರಗಳು. ಇದರಿಂದ ಮನಸ್ಸಿಗೆ ಏನು ಪರಿಣಾಮ ಆಗುತ್ತೆ ಅಂದ್ರೆ ಒತ್ತೊತ್ತು ಹೇಳ್ತಾರೆ. ಆದ್ದರಿಂದ ನಾಳೆ ಅವನ್ನೆಲ್ಲ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮತ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೀರಿತ ಯದಗೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.